ఓం పవిత్రం చరితం యస్యాః పవిత్రం జీవనం తథా పవిత్రతా స్వరూపిణ్యై తస్యై కుర్మో నమో నమః. శశాంకాయుత సంకాశం దీర్ఘబాహు సుశోభితం కాషాయ భూషితం దేవం కృపార్ద్రలోచనద్వయం. నరాకారం పరబ్రహ్మ రామకృష్ణ మధురతం రంగనాథం గురుం భూయో నమామి ఆత్మా విముక్తయే. దివ్యత్రయర చరణారవిందగళిగె నన్న భక్తిపూర్వక ప్రణామగళు. ఇందు ఇల్లిగె నన్నన్న బరమాడికొండు శ్రీమాతె శ్రీ శారదాదేవియవర బగ్గె ఒందెరడు మాతుగళన్న ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೆಂಗಳೂರಿನ ಶ್ರೀ ಶಾರದಾ ಮಠದ ಎಲ್ಲ ಪೂಜನೀಯ ಮಾತಾಜಿಯವರುಗಳ ಚರಣಗಳಿಗೆ ನನ್ನ ಶ್ರದ್ಧೆಯ ಪ್ರಣಾಮಗಳು. ವೃತ್ತಿಯಿಂದ ನಾನು ಉಪನ್ಯಾಸಕಳು ಹೌದಾದರೂ ಇವತ್ತಿನದ ನನ್ನ ಈ ಮಾತುಗಳು ಖಂಡಿತ ಉಪನ್ಯಾಸ ಅಂತ ಅಲ್ಲ, ಬದಲಾಗಿ ಶ್ರೀಮಾತೆಯವರ ಪವಿತ್ರ ಪ್ರತಿನಿಧಿಗಳಾದ ಪೂಜನೀಯ ಮಾತಾಜಿಯವರುಗಳ ಸಮ್ಮುಖದಲ್ಲಿ ಶ್ರೀಮಾತೆಯವರ ಜಗಜ್ಜನನಿಯಾದಂತಹ ಶ್ರೀಮಾತೆಯವರ ಅವರನ್ನು ಕುರಿತು ಭೌತಿಕವಾಗಿ ಅಲ್ಲದಿದ್ದರೂ ಬೌದ್ಧಿಕವಾಗಿ ಇನ್ನೂ ಶೈಶವಾವಸ್ಥೆಯಲ್ಲಿರುವ ಅವರದೇ ಮಗುವಿನ ನಾಲ್ಕು ತೊದಲು ನುಡಿಗಳು ಅಷ್ಟೇ ಇದು. ಈಗ ತಾನೇ ದಿವ್ಯಾನಂದ ಪ್ರಾಣ ಮಾತಾಜಿಯವರು ರಾಮಕೃಷ್ಣರ ಅವರನ್ನು ಕುರಿತು ಮಾತನಾಡಿದರು. ಒಂದು ಮಾತು ಬರುತ್ತೆ, ಶ್ರೀರಾಮಕೃಷ್ಣರು ಖಾಸಗಿ ಶಾಲೆಯ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಅನ್ನೋದು, ಆದರೆ ಶ್ರೀಮಾತೆಯವರು ಸರ್ಕಾರಿ ಶಾಲೆಯ ಎಲ್ಲ ಸಾಮಾನ್ಯ ಮಕ್ಕಳಿಗೂ ನಿಲುಕುವಂಥವರು. ನನ್ನ ಪೂಜ್ಯ ಗುರುಗಳಾಗಿದ್ದಂತಹ ಬ್ರಹ್ಮಲೀನ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳುವಂತೆ, ಪರಬ್ರಹ್ಮ ಆದಿಶಕ್ತಿ ಏನಿತ್ತು ನಾಮ ಅವಳಿಗೆ, ಅಮ್ಮ ಎಂಬ ಒಂದೇ ನಾಮ ಸಾಕು ನನ್ನ ಪಾಲಿಗೆ. ಈ ಒಂದು ಭಾವದಲ್ಲಿ ಶ್ರೀಮಾತೆಯವರು ನಮ್ಮ ಮುಂದಿಟ್ಟ ಅನಂತ ಆದರ್ಶಗಳಲ್ಲಿ ಒಂದೆರಡರ ಬಗ್ಗೆ ಒಂದು ಪುನರ್ಮನನವನ್ನು ಮಾಡುವಂತಹ ಒಂದು ಸುಸಂದರ್ಭ ಇದಾಗಿದೆ. ಶ್ರೀಮಾತೆಯವರ ಬಗ್ಗೆ ಒಂದು ಮಾತಿದೆ, ಶೀಸ್ ಟೂ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು. ಇದು ಇದರ ಅರ್ಥನ ನಾವು ವ್ಯಾಖ್ಯಾನಿಸೋದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟದ್ದು. ಶೀಸ್ ಟೂ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಎಷ್ಟು ದಿನ, ಎಷ್ಟು ಬಾರಿ, ಎಷ್ಟು ಆಯಾಮಗಳಲ್ಲಿ ಶ್ರೀಮಾತೆಯವರ ಜೀವನವನ್ನು ನಾವು ಅಧ್ಯಯನ ಮಾಡೋದಕ್ಕೆ ಅಂತ ಹೊರಟರೂ ಅದು ಬಹುಶಃ ಪರಿಪೂರ್ಣ ಅಂತ ಅನಿಸಲಾರದು ಅನ್ನೋದು ಎಷ್ಟು ಸತ್ಯನೋ, ಹಾಗೇನೆ ಅವರು ನಡೆದು ತೋರಿದಂತಹ ಜೀವನಾದರ್ಶಗಳಲ್ಲಿ ಅಂಶ ಮಾತ್ರವನ್ನು ನಡೆದು ತೋರಿದಂತಹ ಜೀವನಾದರ್ಶಗಳಲ್ಲಿ ಅಂಶ ಮಾತ್ರವನ್ನಾದರೂ ನಾವು ಅಳವಡಿಸಿಕೊಂಡು ಅದನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ಜೀವನ ಸಾರ್ಥಕ ಆಗೋದು ಕೂಡ ಅಷ್ಟೇ ಸತ್ಯ. ಶ್ರೀಮಾತೆಯವರ ಇಡೀ ಜೀವನವೇ, ಸಮಗ್ರ ಜೀವನವೇ ಒಂದು ನಿತ್ಯ ನಿರಂತರವಾದಂತಹ ವಿವೇಕ ಬೋಧೆ. ಪರಿಪೂರ್ಣ ವಿವೇಕದಿಂದ ಬಾಳೋದರ ಮೂಲಕ ಶ್ರೀಮಾತೆಯವರು ಇತರರಲ್ಲಿಯೂ ಅದೇ ವಿವೇಕವನ್ನು ಜಾಗೃತಗೊಳಿಸ್ತಾರೆ. ನಮ್ಮ ಸಂಸ್ಕೃತಿ ನಮ್ಮ ಮುಂದೆ ಇಟ್ಟಿರುವಂತಹ ಮಹಾನ್ ಆದರ್ಶಗಳಲ್ಲಿ ಈ ಚತುರಾಶ್ರಮಗಳ ಆದರ್ಶವೂ ಒಂದು. ಚತುರಾಶ್ರಮಗಳು ಯಾವ್ದಾವುದು ಎನ್ನುವುದು ನಮಗೆಲ್ಲರಿಗೂ ತಿಳಿದೇ ಇದೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಮತ್ತು ಆ ಚತುರಾಶ್ರಮಗಳ ಆದರ್ಶವನ್ನು ನಮ್ಮ ಮುಂದೆ ಇಡುವುದರ ಮೂಲಕ ನಿಜದ ಅರ್ಥದಲ್ಲಿ ನಮ್ಮ ಸಂಸ್ಕೃತಿ ನಮಗೆ ಒಂದು ನಮ್ಮ ಜೀವನಕ್ಕೇನೆ ಒಂದು ಬಲವಾದ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದೆ, ಒಂದು ಅರ್ಥಪೂರ್ಣವಾದ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದೆ. ಅದಷ್ಟೇ ಅಲ್ಲ, ಚೌಕಟ್ಟನ್ನು ಮಾತ್ರ ಹಾಕಿಕೊಟ್ಟದ್ದಷ್ಟೇ ಅಲ್ಲ, ನಾಲ್ಕು ಆಶ್ರಮಗಳಲ್ಲಿ ನಾಲ್ಕು ಹಂತಗಳಲ್ಲಿ ಅಂದರೆ ಬ್ರಹ್ಮಚರ್ಯದಿಂದ ಗೃಹಸ್ಥ, ವಾನಪ್ರಸ್ಥ, ಕೊನೆಗೆ ಸನ್ಯಾಸ, ಹೀಗೆ ಹಂತ ಹಂತವಾಗಿ ಮುಂದುವರಿಯುವಂತಹ ಆಯ್ಕೆ, ಅಥವಾ ಅದರಲ್ಲಿ ಯಾವುದಾದ್ರೂ ಒಂದನ್ನು ಬಿಟ್ಟು ಅದರ ಮುಂದಿನ ಹಂತದಿಂದ ಮುಂದುವರಿಯುವಂತಹ ನೇರವಾಗಿ ಅಲ್ಲಿಂದನೇ ಮುಂದುವರಿಯುವಂತಹ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ಸಂಸ್ಕೃತಿ ಅದು ನಮಗೆ ಕೊಟ್ಟಿದೆ. ಸ್ಥೂಲವಾಗಿ ನಾವು ವಿಭಜನೆ ಮಾಡಿ ಹೇಳುವಂತದ್ದಾದರೆ, ವ್ಯಕ್ತಿಯೊಬ್ಬನ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಅವಧಿಯನ್ನ ನಾವು ಬ್ರಹ್ಮಚರ್ಯಾಶ್ರಮ ಅಂತ ಗುರುತಿಸಬಹುದಾದ್ರೆ, ವಿವಾಹ ಮತ್ತು ತದನಂತರದ ಅವನ ಸಾಂಸಾರಿಕ ಕರ್ತವ್ಯಗಳ ಅವನು ನಿಭಾಯಿಸುವಂತಹ ಜವಾಬ್ದಾರಿಯ ಅವಧಿಯನ್ನ ಗೃಹಸ್ಥಾಶ್ರಮ ಅಂತ ಗುರುತಿಸಬಹುದಾದ್ರೆ, ಮತ್ತೆ ಅಲ್ಲಿಂದ ಮುಂದಕ್ಕೆ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ತನ್ನ ಕರ್ತವ್ಯಗಳನ್ನು ಸಮಾಜಕ್ಕೂ ವಿಸ್ತರಿಸಿ ಆ ಮುಖಾಂತರ ಸಮಾಜಮುಖಿಯಾಗಿ ತನ್ನ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸುವ ಹಂತವನ್ನು ನಾವು ವಾನಪ್ರಸ್ಥಾಶ್ರಮ ಅಂತ ಕರಿಬಹುದಾದ್ರೆ, ಕೊನೆಯದಾಗಿ ಈ ಎಲ್ಲ ಬಗೆಯ ಸಾಂಸಾರಿಕ ಕರ್ತವ್ಯಗಳು ಅಥವಾ ಜಂಜಾಟಗಳು ಏನಾದರೂ ಇರಲಿ, ಅದೆಲ್ಲದರಿಂದ ನಿವೃತ್ತಿ ಹೊಂದಿ ಸನ್ಯಾಸವನ್ನು ಸ್ವೀಕರಿಸಿ ಪರಮಾರ್ಥದೆಡೆಗೆ ಮುಂದುವರಿಯುವಂಥದ್ದು ಅದು ಕೊನೆಯ ಹಂತ. ಇದು ನಮ್ಮ ಯಾವುದೇ ಒಬ್ಬ ವ್ಯಕ್ತಿಯೊಬ್ಬನ ಜೀವನದ ಒಂದು ಸ್ಥೂಲವಾದ ವಿಭಜನೆ ಆಯಿತು ಅಂತಂದ್ರೆ, ಇದನ್ನೇ ನಾವು ಪ್ರಸ್ತುತ ಸಮಾಜದಲ್ಲಿ ಇದು ಹೇಗೆ ಅನ್ವಯ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಗಮನಿಸಬಹುದಾದ್ರೆ, ನಾವು ಈ ರೀತಿಯ ನಾಲ್ಕು ಆಶ್ರಮಗಳಲ್ಲಿ ಹಂತ ಹಂತವಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಷ್ಟರ ಮುಖಾಂತರವೂ ಹಾದು ತಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಂಡಂತಹ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಇದೆ, ಆದ್ರೆ ಬಹಳ ವಿರಳ. ಎರಡನೇದಾಗಿ, ಈ ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅದರಲ್ಲಿ ಮುಂದುವರೆದು ಆ ಜೀವನದ ಸಾರ್ಥಕ್ಯವನ್ನು ಪಡೆಯುವಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಈಗಲೂ ಕೂಡ ಅದು ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಸಮಾಜದ 90% ಜನ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಬಂದವರು ಅಲ್ಲಿಯೇ ಅವರ ಜೀವನದ ಒಂದು ಸಂಪೂರ್ಣ ಆ ಜೀವನ ಯಾತ್ರೆ ಮುಗಿಯುವಂತಹ ಸಂದರ್ಭನೇ ಜಾಸ್ತಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ದಾಸರು ಒಂದ್ ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ನಿಜ, ಇದನ್ನ ನಾವು ಹಾನಿ ಮಾಡಬಾರದು. ಇದೆಲ್ಲದೂ ಎಲ್ಲ ಸಂತ ಮಹಂತರ ದಾರ್ಶನಿಕರ ಉಪದೇಶ ಕೂಡ ಇದೇ ಆಗಿರುತ್ತೆ. ಆದರೆ ಸಾಮಾನ್ಯ ಮನುಷ್ಯನಿಗೆ ಈ ಪರಮತತ್ವ ಪರತತ್ವ ಇದು ನಿಲುಕಲಾರದ್ದಾಗಿರುವಾಗ ಅವನು ಒಂದು ಆದರ್ಶದ ಹುಡುಕಾಟದಲ್ಲಿ ಇರ್ತಾನೆ. ಇದನ್ನೆಲ್ಲ ಮೈಗೂಡಿಸಿ ಇದು ಸಾಧ್ಯವೇ, ಇದೆಲ್ಲ ಹೇಳುವುದಕ್ಕೆ ಮಾತ್ರವೇ, ಇದು ನಾವು ಅಳವಡಿಸಿಕೊಂಡು ನಮ್ಮಂತಹ ಪಾಮರರು ಇದನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಅನ್ನುವಂತ ಒಂದು ಉದಾಹರಣೆಯನ್ನ ಹುಡುಕಾಡುವ ಸಂದರ್ಭ ಖಂಡಿತ ಇದೆ. ಆದರೆ ಅದಕ್ಕೆ ಮೂರ್ತ ರೂಪವಾಗಿ ಆ ಎಲ್ಲವುದೂ ಸಾಧ್ಯ ಅಂತ ನಮಗೆ ತೋರಿಸಿಕೊಟ್ಟವರು ಶ್ರೀಮಾತೆಯವರು. ಅವರ ಇಡೀ ಜೀವನವೇ ಒಂದು ಆದರ್ಶ. ಹಾಗೆ ಹುಡುಕುತ್ತಾ ಹೋಗುವಾಗ DVG ಅವರ ಒಂದು ಮಾತು ನೆನಪಾಗತ್ತೆ ನನಗಿಲ್ಲಿ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವುದೆಲ್ಲಿ, ದೊರೆತಂದು ನೀ ಧನ್ಯ ಮಂಕುತಿಮ್ಮ. ಸ್ವಲ್ಪ ಇದನ್ನ ಪದ ವಿಭಾಗ ಮಾಡಿ ನೋಡುವುದಾದ್ರೆ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ತರಣಿ ಅಂದ್ರೆ ಇಲ್ಲಿ ಸೂರ್ಯ. ಆ ಸೂರ್ಯನನ್ನ ನಾವು ಯಾರು ನೇರವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಖರವಾದ ಬೆಳಕು ಅವನದ್ದು. ಆದರೆ ಅವನ ಕಿರಣಗಳ ಸಹಾಯದಿಂದ ನಾವು ಇಡೀ ಪ್ರಪಂಚವನ್ನ ನೋಡಬಹುದು. ಇದು ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಸಾಮಾನ್ಯ ಮನಸ್ಸಿಗೆ ನಿಲುಕಲಾರದ್ದು ಈ ಪರಮಶಾಸ್ತ್ರ. ಅದಕ್ಕೆ ಬೇಕಾಗಿರುವುದು ಅದನ್ನ ಅಳವಡಿಸಿಕೊಂಡು ಬಾಳಿದಂತಹ ಒಂದು ಉದಾಹರಣೆ, ಜೀವಂತ ಉದಾಹರಣೆಯನ್ನ ಆ ಮನಸ್ಸು ಹುಡುಕುತ್ತಾ ಇರುತ್ತೆ. ಪರಮತತ್ವವ ಕಂಡ ಗುರುವ ನರಸುವುದೆಲ್ಲಿ, ಆದರೆ ಈ ತರಹದ ಪರಮತತ್ವವನ್ನು ಕಂಡು ಅದನ್ನೇ ತಮ್ಮ ಉಸಿರನ್ನಾಗಿ ಬಾಳಿ ಅದನ್ನ ಉದಾಹರಣೆಯಾಗಿ ತೋರಿಸಿದಂತಹ ಗುರುಗಳು ಸಿಗುವುದು. ಗುರುಗಳು ಅಂತ ಹೆಸರಿಸಿಕೊಂಡವರು ಸಾಕಷ್ಟು ಜನ ಸಿಗುವುದನ್ನು ನಾವು ಕಂಡಿದ್ದೇವೆ. ಆದರೆ ಈ ಪರಮತತ್ವವನ್ನು ಮೈಗೂಡಿಸಿಕೊಂಡು ಅದರ ಆದರ್ಶದಲ್ಲಿ ಬಾಳಿದಂತಹ ಗುರುಗಳನ್ನು ಸಿಗುವುದು ಖಂಡಿತವಾಗ್ಲೂ ಕಷ್ಟ ಇದೆ. ದೊರೆತಂದು ನೀ ಧನ್ಯ ಮಂಕುತಿಮ್ಮ, ಇದು DVG ಅವರ ಮಾತು. ಆ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ, ನಾವು ಶ್ರೀಮಾತೆಯವರನ್ನು ಪಡೆದಂತಹ ನಾವೆಲ್ಲರೂ ಧನ್ಯರೇ. ಯಾಕಂತಂದ್ರೆ ಆ ಪರತತ್ವವೇ ಅವಳಾಗಿದ್ದಾಳೆ. ಪ್ರಪಂಚದ ಕಣ್ಣಿಗೆ ಗೃಹಸ್ಥರಾಗಿದ್ದಂತಹ ಶ್ರೀರಾಮಕೃಷ್ಣರ ಆದರ್ಶ ಸನ್ಯಾಸಿ ಜೀವನ ಒಂದು ಬಗೆಯ ನೇರ ಸವಾಲು ಎಲ್ಲರಿಗೂ. ಅವರು ಒಂದು ಕಡೆ ಹೇಳ್ತಾರೆ ರಾಮಕೃಷ್ಣರು, ನಾನು ಸಂಸಾರಿಯಾಗಿದ್ದು ನಾನು ನಡೆಸಿದಂತಹ ಸನ್ಯಾಸ ಜೀವನವನ್ನ ನನ್ನ ಸನ್ಯಾಸಿ ಶಿಷ್ಯರು ಹದಿನಾರಾಣೆಯಲ್ಲಿ ಒಂದು ಭಾಗ ಪಾಲಿಸಲು ಸಾಧ್ಯ ಆಯಿತು ಅಂತಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಾಧನೆಯೇ ಸರಿ ಅಂತ. ಇದು ರಾಮಕೃಷ್ಣರ ನೇರ ಸವಾಲಾದ್ರೆ ಶ್ರೀಮಾತೆಯವರದ್ದು ನಮಗೆ ಮೌನವಾದ ಮಾರ್ಗದರ್ಶನ. ಒಂದು ಸಂದರ್ಭದಲ್ಲಿ ಅವರು ಮೆಲುದನಿನಲ್ಲಿ ಹೇಳಿರ್ತಾರೆ ಅವರ ಭಕ್ತರೊಬ್ಬರ ಹತ್ರ, ನೋಡು ನಾನು ನನ್ನ ಜೀವನವನ್ನ ಒಂದು ಪರಮ ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತಲೂ ಹೆಚ್ಚಿನದ್ದನ್ನೇ ಮಾಡಿದ್ದೇನೆ. ಅದು ಖಂಡಿತವಾಗ್ಲೂ ಹೌದು. ಅದು ಹೇಗಂತಂದ್ರೆ ಪ್ರತಿನಿತ್ಯದ ದಿನದಿನದ ದೈನಂದಿನ ಪ್ರತಿ ಚಟುವಟಿಕೆಯು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗಿನ ಪ್ರತಿ ಚಟುವಟಿಕೆಯನ್ನು ಅವರು ಹೇಗೆ ಅದನ್ನು ಯೋಗವನ್ನಾಗಿಸಿದ್ರು ಅಂತ ಅನ್ನೋದನ್ನ ಮುಂದಿನ ಕೆಲವು ಒಂದು ಉದಾಹರಣೆಗಳಲ್ಲಿ ನಾವು ಗಮನಿಸಿಕೊಳ್ಳಬಹುದು. ಹಾಗಾಗಿ ಈ ಶ್ರೀಮಾತೆಯವರ ಈ ಜೀವನ ಅನ್ನೋದು ಏನಿದೆ, ಇದು ನಮಗೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆಯಾಗಿ ನಮ್ಮ ಕಣ್ಣು ಮುಂದೆ ನಿಂತು ನಮ್ಮನ್ನೆಲ್ಲರನ್ನು ಇದು ಆಗೋದಿಲ್ಲ ಅಂತ ಕೈಬಿಡುವಂತಹ ಪರಿಸ್ಥಿತಿಗೆ ದೂಡೋದಿಲ್ಲ. ಇದು ಖಂಡಿತ ಸಾಧ್ಯ. ಶ್ರೀಮಾತೆಯವರು ನಮ್ಮ ಹಾಗೇನೆ ಎಲ್ಲರ ನಡುವೆ ಇದ್ದುಕೊಂಡು ಇಷ್ಟೆಲ್ಲ ಮಾಡಲಿಕ್ಕೆ ಆಯಿತು ಅಂತಂದ್ರೆ ಅದರ ಒಂದು ಅಂಶ ಭಾಗವನ್ನಾದರೂ ನಾವು ಅಳವಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಖಂಡಿತ ಇದೆ ಅಂತನ್ನುವಂಥದ್ರದನ್ನ. ಯಾಕಂತಂದ್ರೆ ಅವರು ಯಾವ ಒಂದು ಆ ಒಂದು ವಾತಾವರಣದಲ್ಲಿರಬಹುದು, ಯಾವ ಒಂದು ಪರಿಸ್ಥಿತಿ ಅವರ ಸುತ್ತ ಇದ್ದಿತ್ತಂತಂದ್ರೆ ಬಹುಶಃ ನಮ್ಮಲ್ಲಿ ಅದರ ಒಂದು ಭಾಗ ಯಾರಿಗಾದ್ರೂ ಇದ್ರೆ ನಾವು ಅದನ್ನು ಖಂಡಿತವಾಗ್ಲೂ ತಡ್ಕೊಳ್ಳಾರ್ವೇನೋ. ಅಂತಹ ವಿಷಮ ಪರಿಸ್ಥಿತಿಗಳನ್ನ ಅವರು ಎದುರಿಸಿ ತೋರಿಸಿದರೆ ನಮಗೆ ಇದು ಸಾಧ್ಯ ಎದುರಿಸಲಿಕ್ಕೆ ಅಂತಂದು. ಯದ್ಯದಾಚರತಿ ಶ್ರೇಷ್ಠ ಅನ್ನೋದು ಮಾತಿದೆ, ಅದನ್ನ ಅದಕ್ಕೆ ಜೀವಂತ ಉದಾಹರಣೆ ಶ್ರೀಮಾತೆಯವರು ನಮ್ಮ ಮುಂದೆ. ಜೀವಂತ ಇದು ಗೀತೆಯ ಒಂದು ವಾಕ್ಯ, ಇದಕ್ಕೆ ಶ್ರೀಮಾತೆಯವರ ಜೀವನವೇ ಒಂದು ಭಾಷ್ಯ. ಇನ್ನು ಇದಷ್ಟೇ ಅಲ್ಲ, ಇಡೀ ಗೀತೆಗೆ ಶ್ರೀಮಾತೆಯವರ ಜೀವನ ಒಂದು ಭಾಷ್ಯ ಅಂದ್ರೆ ಅತಿಶಯೋಕ್ತಿ ಖಂಡಿತ ಆಗಲಾರದು ಅಂತ ನನ್ನ ಅನಿಸಿಕೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮೂರು ಲೋಕಗಳಲ್ಲಿಯೂ ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ಸದಾ ಎಚ್ಚರದಿಂದಿದ್ದು ಕರ್ಮದಲ್ಲಿ ನಿರತನಾಗಿದ್ದೇನೆ. ಮನುಷ್ಯ ಕುಲದ ಮಂಗಳ ಕಾಮನೆಯಲ್ಲದೆ ಬೇರೆ ಯಾವ ಉದ್ದೇಶವೂ ನನಗಿಲ್ಲ. ಇದು ಗೀತಾಚಾರ್ಯ ಶ್ರೀಕೃಷ್ಣನ ಮಾತು, ನೂರಕ್ಕೆ ನೂರು ಶ್ರೀಮಾತೆಯವರಿಗೂ ಒಪ್ಪುವಂತಹ ಮಾತು ಇದು. ಬೇರೆಯವರಿಗಾಗಿಯೇ ಮಾಡುವಂತಹ ಈ ತರಹದ ಒಂದು ಕರ್ಮಕ್ಕೆ ನಾವು ದಿವ್ಯ ಕರ್ಮ ಅಂತ ಕರಿತೇವೆ. ದಿವ್ಯಾತ್ಮರಾದ ಅವತಾರ ಪುರುಷರು ಬದುಕುವುದು, ಯೋಚಿಸೋದು, ಮಾಡುವುದು ಇದೆಲ್ಲವೂ ಇತರರ ಒಳಿತಿಗಾಗಿಯೇ. ಅಲ್ಲಿ ಸ್ವಾರ್ಥದ ಲವಲೇಶ ಕೂಡ ಕಾಣಿಸೋದಿಲ್ಲ ನಮಗೆ, ಅದೆಲ್ಲವೂ ಇತರರ ಶ್ರೇಯಸ್ಸಿಗಾಗಿ ಮಾತ್ರವೇ ಇರುವಂತಹದ್ದು. ಇನ್ನು ಶ್ರೀಮಾತೆಯವರ ಇಡೀ ಜೀವನವನ್ನ ನಾವು ಗಮನಿಸುವಾಗ ಮೂರು ಘಟ್ಟಗಳಲ್ಲಿ ನಾವು ಅದನ್ನ ಕಾಣಬಹುದು. ಮೊದಲನೇದು ಶ್ರೀಮಾತೆಯವರ ಬಾಲ್ಯದಿಂದ ವಿವಾಹದವರೆಗಿನ ಅವರ ಜೀವನ. ಎರಡನೆಯದಾಗಿ ವಿವಾಹಾನಂತರ ಅವರು ದಕ್ಷಿಣೇಶ್ವರದ ಆ ದೇವ ಮಾನವನೊಡನೆ ಬಾಳೋದಿಕ್ಕೆ ಅಂತಂದು ದಕ್ಷಿಣೇಶ್ವರಕ್ಕೆ ಹೋದ ನಂತರ ಅಲ್ಲಿಂದ ಮುಂದೆ ಅವರು ಮಾತೃಪೀಠದ ಆರೋಹಣ ಮಾಡಿದಂತಹ ಸಂದರ್ಭದವರೆಗಿನ ಒಂದು ಘಟ್ಟ. ಅದಾದ ಮೇಲೆ ಆ ಮಾತೃಪೀಠ ಮಾತೃಪೂಜೆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಸಾಧನೆಯ ಎಲ್ಲವನ್ನು ಶ್ರೀಮಾತೆಯವರಿಗೆ ಧಾರೆ ಎರೆದು ಆಗ ಹೇಳ್ತಾರೆ, ನಾನಿನ್ನು ಬರಿಗೈಯಲ್ಲೇ ಬರಿಗೈ ದಾಸನಾಗಿ ಬಿಟ್ಟೆ ನಾನು ಅಂತ. ಅದಾದ ನಂತರದ್ದು ಮೂರನೆಯ ಘಟ್ಟ ಶ್ರೀಮಾತೆಯವರ ಜೀವನದಲ್ಲಿ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ಬಳಿಕ ಅವರು ಈ ಇಡೀ ವ್ಯವಸ್ಥೆಯನ್ನ ಸಂಘ ಜನನಿಯಾಗಿ ಮುನ್ನಡೆಸಿಕೊಂಡು ಹೋದಂಥದ್ದು. ಈ ಮೂರು ಘಟ್ಟಗಳಲ್ಲಿ ನೋಡುವಾಗ ಅವರ ಒಂದು ಆದರ್ಶ, ಅವರ ಒಂದು ಜೀವನದ ಮುಖಾಂತರ ನಮಗೆ ತೋರಿಸಿಕೊಟ್ಟಂತಹ ಪಾಠ ಏನು ಅಂತ ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋದ್ವಿ ಅಂತಂದ್ರೆ, ಬಾಲ್ಯದಲ್ಲಿ ಮೊದಲನೆಯ ಘಟ್ಟದಲ್ಲಿ ಬಾಲ್ಯದಲ್ಲಿ ಶಾರದೆ ಸೇವಾಪರಾಯಣೆಯಾದಂತಹ ಮಗಳಾಗಿ ಕಾಣಿಸ್ತಾಳೆ ನಮಗೆ. ನಾವು ಶ್ರೀಮಾತೆಯವರ ಆ ಜೀವನಗಂಗಾ ಪುಸ್ತಕದಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಆ ಎಲ್ಲವನ್ನೂ ಅದು ಎಷ್ಟು ಚಂದದಲ್ಲಿ ಕಣ್ಣಿಗೆ ಕಟ್ಟುವಂತೆ ಆ ಘಟನಾವಳಿಗಳನ್ನೆಲ್ಲ ಕಟ್ಟಿಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ. ಸೇವಾಪರಾಯಣೆಯಾದಂತಹ ಮಗಳು ಬಾಲ್ಯ ಶ್ರೀಮಾತೆಯವರದ್ದು ಜಯರಾಂಬಾಟಿಯಲ್ಲಿ ಕಳೆದದ್ದು. ಆದರೆ ಆ ಅವಧಿ ಬಹಳ ಕಡಿಮೆ ಇದೆ, ಯಾಕಂದ್ರೆ ಐದನೇ ವಯಸ್ಸಿಗಾಗಲೇ ಶಾರದೆಗೆ ಮದುವೆಯಾಗಿ ಆಗಿತ್ತು. ಆದರೆ ಮದುವೆಯಾದ ನಂತರ ಸ್ವಲ್ಪ ದಿನಗಳ ಕಾಲ ಅವರು ಜಯರಾಂಬಾಟಿಯಲ್ಲೇ ಉಳ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳು ಅಲ್ಲಿ ನಡೆಯುತ್ತೆ, ಆ ಎಲ್ಲ ಸಂದರ್ಭದಲ್ಲೂ ತನ್ನ ತಮ್ಮಂದಿರನ್ನ ಪಾಲಿಸಿದ್ದಿರಬಹುದು ಆಕೆ. ಅದಾದ ನಂತರ ಆ ಬಂಗಾಳದ ಕ್ಷಾಮದ ಸಂದರ್ಭದಲ್ಲಿ ಆ ಎಲ್ಲ ಜನರ ಸೇವೆ ಮಾಡಿದ್ದಿರಬಹುದು. ಅಲ್ಲಿ ತ್ಯಾಗ ಮತ್ತು ಸೇವೆ ಅಷ್ಟು ಪುಟ್ಟ ವಯಸ್ಸಿನಿಂದಲೇ ಮೈಗೂಡಿಸಿಕೊಂಡು ಬಂದಂಥದ್ದು ಅದು ನಿಜಕ್ಕೂ ಯಾರನ್ನೂ ಬೆರಗುಗೊಳಿಸುವಂತಹ ಒಂದು ನಡವಳಿಕೆ. ಆ ಚಿಕ್ಕ ವಯಸ್ಸಿನಲ್ಲೇ ಪುಟ್ಟ ವಯಸ್ಸಿನಲ್ಲಿಯೇ ಅದೆಂತಹ ಪ್ರೌಢವಾದಂತಹ ನಡವಳಿಕೆ ಶಾರದೆಯದಾಗಿತ್ತು. ಇನ್ನು ತಮ್ಮಂದರನ್ನ ಪಾಲಿಸುವಾಗಂತೂ ಅವಳು ನೂರಕ್ಕೆ ನೂರರಷ್ಟು ಸ್ನೇಹಪರಾಯಣೆಯಾದಂತಹ ಅಕ್ಕ. ಅಷ್ಟು ಚಿಕ್ಕ, ತಾನೇ ಪುಟ್ಟ ಮಗು, ಅದರಲ್ಲಿ ತನಗಿಂತ ಚಿಕ್ಕವರಾದಂಥ ಅವರನ್ನೆಲ್ಲ ತಾಯಿಯ ಸ್ಥಾನದಲ್ಲಿ ನಿಂತು ಅವಳು ಸಂಭಾಳಿಸುವುದನ್ನು ನೋಡುವಾಗ ನಿಜವಾಗ್ಲೂ ಇದೆಲ್ಲವೂ ನಮ್ಮಲ್ಲಿನ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಾವೆಲ್ಲರೂ ಅದರ ಮುಖಾಂತರವೇ ಪಾಸಾಗಿ ಅಂದರೆ ಅದರ ಮುಖಾಂತರವೇ ಮುಂದುವರೆದು ಬಂದಂತಹ ಒಂದು ಸಂದರ್ಭಗಳು. ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಅಂತನ್ನೋದಕ್ಕೆ ಆದರ್ಶಪ್ರಾಯ ಶ್ರೀಮಾತೆಯವರ ಹುಟ್ಟಿದಾರಭ್ಯದಿಂದ ಹಿಡಿದು ಕೊನೆಯ ದಿನಗಳವರೆಗೂ ಅವರ ಜೀವನದ ಒಂದು ಆ ಕಲೆ ಅನ್ನುವಂಥದ್ದು. ಇನ್ನು ಗೃಹಸ್ಥಾಶ್ರಮದ ಸಂದರ್ಭದಲ್ಲಿ ಅಂದರೆ ಎರಡನೆಯ ಘಟ್ಟ, ಆ ಶ್ರೀಮಾತೆಯವರ ಜೀವನದ ಎರಡನೆಯ ಘಟ್ಟದಲ್ಲಿ ಪತಿಪರಾಯಣೆಯಾದಂತಹ ಸಹಧರ್ಮಿಣಿಯಾಗಿ ನಾವು ಶ್ರೀಮಾತೆಯವರನ್ನು ಗುರುತಿಸಬಹುದು. ಇಲ್ಲಿ ಇದು ಒಂದು ಸ್ವಲ್ಪ ವಿಸ್ತೃತವಾಗಿ ಹೇಳಲೇಬೇಕಾಗತ್ತೆ. ಪತಿಪರಾಯಣೆಯಾದಂತಹ ಸಹಧರ್ಮಿಣಿ ಹೌದು, ಅದು ಅವರ ಮೊದಲ ಭೇಟಿಯ ಸಂದರ್ಭದಲ್ಲೇ ಗೊತ್ತಾಗಿರುತ್ತೆ ಶ್ರೀರಾಮಕೃಷ್ಣರಿಗೆ. ಶ್ರೀರಾಮಕೃಷ್ಣರು ಕೇಳ್ತಾರೆ, ನೀನು ಕೂಡ ನನ್ನನ್ನ ಎಲ್ಲರಂತೆ ಪ್ರಾಪಂಚಿಕ ಜೀವನಕ್ಕೆ ಇಳಿಯೋದಕ್ಕೆ ಬಯಸಿದ್ರೆ ಖಂಡಿತ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಅಂತಂದು, ಆಗ ಶ್ರೀಮಾತೆಯವರು ಕೊಟ್ಟಂತಹ ಉತ್ತರ ಒಂದು ಕ್ಷಣವೂ ಯೋಚಿಸೋದಿಲ್ಲ. ಅವರು ಹೇಳ್ತಾರೆ, ನಾನೇಕೆ ನಿಮ್ಮನ್ನ ಕೆಳಗೆ ಇಳಿಯಲಿ, ನಾನು ನಿಮ್ಮ ಧರ್ಮಕ್ಕೆ ಸಹಧರ್ಮಿಣಿಯಾಗಿ ಬಂದಿದ್ದೇನೆ, ನಿಮ್ಮ ಸಾಧನೆಗೆ ಪೂರಕವಾಗಿ ನಿಲ್ಲುತ್ತೇನೆ ಹೊರತು ಅದಕ್ಕೆ ಪ್ರತಿಬಂಧಕ ಆಗಲಾರೆ ನಾನು. ಇಲ್ಲಿಂದ ಪ್ರಾರಂಭವಾದಂತಹ ಅವರ ಸಹಧರ್ಮಿಣಿ ಆ ಒಂದು ಸಹಧರ್ಮಿಣಿಯ ಧರ್ಮ ಅದು ಶ್ರೀ ರಾಮಕೃಷ್ಣರ ಮಹಾಸಮಾಧಿಯ ನಂತರವೂ ಮುಂದುವರಿಯುತ್ತೆ. ಇನ್ನು ಅವರ ಆ ಪತಿಪರಾಯಣೆಯ ಸಹಧರ್ಮಿಣಿಯ ಕರ್ತವ್ಯ ಮುಂದುವರಿಯೋದು ಮಾತೃತ್ವದ ಮುಖಾಂತರ. ಸಂತಾನ ವತ್ಸಲೆಯಾದಂತಹ ಮಮತಾಮಯಿಯಾದಂತಹ ಮಾತೆಯಾಗಿ ಅವರ ಆ ಒಂದು ಜೀವನ ವಿಕಾಸಗೊಳ್ಳೋದನ್ನ ನಾವು ಕಾಣ್ತೀವಿ. ಇದು ಎಲ್ಲಿಯವರೆಗೆ ಹೋಗುತ್ತೆ ಅಂತಂದ್ರೆ ಶ್ರೀಮಾತೆಯವರ ಈ ಮಾತೃ ವಾತ್ಸಲ್ಯದ ಪರಿಧಿ ಅನ್ನುವಂಥದ್ದು, ಆ ಮಾತೃತ್ವದ ಶಕ್ತಿ ಅನ್ನುವಂಥದ್ದು, ಆ ಅದರ ಪರಿಧಿ ಖಂಡಿತವಾಗ್ಲೂ ನಮ್ಮಂತಹ ಮನಸ್ಸುಗಳಿಗೆ ಅದು ಅನೂಹ್ಯ ಅಗ್ರಾಹ್ಯ. ಪ್ರೇಮಾನಂದರು ಒಂದ್ ಕಡೆ ಹೇಳ್ತಾರೆ, ಆ ಮಾತೃ ಶಕ್ತಿಯ ಆ ಒಂದು ಶಕ್ತಿಪೂರ್ಣವಾದಂತಹ ಒಂದು ಇದನ್ನ ಕುರಿತು, ನಮ್ಮಿಂದ ಜೀರ್ಣಿಸಿಕೊಳ್ಳಲಾಗದ ವಿಷವನ್ನ ನಾವು ಶ್ರೀಮಾತೆಯವರಿಗೆ ವರ್ಗಾಯಿಸಿಬಿಡ್ತೀವಿ ಅಂತ. ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬೊಬ್ಬರ ಸಾಧನೆಯು ಅದು ಎಷ್ಟು ವಿಶಿಷ್ಟವಾಗಿದೆ ಅನ್ನೋದು ಅವರ ಜೀವನವನ್ನ ಅಧ್ಯಯನ ಮಾಡಿದಾಗ ನಮಗೆ ತಿಳಿಯುತ್ತೆ. ಅಂತಹದ್ರಲ್ಲಿ ಸ್ವಾಮಿ ಪ್ರೇಮಾನಂದರು ಹೇಳ್ತಿದ್ದಾರೆ, ನಮಗೆ ಅರಗಿಸಿಕೊಳ್ಳಲಾಗದಂತಹ ವಿಷ. ಅವರು ಎಂತೆಂತಹ ವಿಷಯಗಳನ್ನು ಅರಗಿಸಿಕೊಳ್ಳಬಲ್ಲ ಶಕ್ತಿ ಇದ್ದವರು, ಆದರೆ ಅವರ ಬಾಯಲ್ಲಿ ಬರ್ತಾ ಇರೋದೇನು, ನಮಗೂ ಅರಗಿಸಿಕೊಳ್ಳಲಾಗದಂತಹ ವಿಷವನ್ನು ನಾವು ಶ್ರೀಮಾತೆಯವರ ಬಳಿಗೆ ಕಳಿಸ್ಬಿಡ್ತೀವಿ ಅಂತಂದು ಅಂತಹ ಒಂದು. ಆದರೆ ಶ್ರೀಮಾತೆಯವರಲ್ಲಿ ಮಾತ್ರ ಯಾರಿಗೂ ತಿರಸ್ಕಾರ ಅನ್ನುವಂಥದ್ದು ಇಲ್ಲ, ಎಲ್ಲವನ್ನು ಒಳಗೊಂಡಂತಹ ಮಾತೃಶಕ್ತಿ ಅದು. ಅಲ್ಲಿ ಎಂಥ ಮೂಢನಿಗೂ ಜಾಗ ಇದೆ, ಎಂತಹ ಪಾಮರನಿಗೂ ಜಾಗ ಇದೆ, ಎಂತಹ ಪಂಡಿತನಿಗೂ ಜಾಗ ಇದೆ ಅದು. ಇದರ ಜೊತೆಗೆ ಇವರ ತನ್ನ ಶ್ರೀರಾಮಕೃಷ್ಣರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಶ್ರೀಮಾತೆಯವರ ಒಂದು ಅಭಿಪ್ರಾಯವನ್ನ ಎಂದೂ ಕೂಡ ಮೀರಿ ಹೋದವರಲ್ಲ. ಶ್ರೀರಾಮಕೃಷ್ಣರೇ ಶ್ರೀಮಾತೆಯವರ ಅಭಿಪ್ರಾಯವನ್ನ ಮೀರಿ ಹೋದವರಲ್ಲ ಅಂದ ಮೇಲೆ ಇನ್ನು ಅವರ ಶಿಷ್ಯರಂತೂ ಸರಿಯೇ ಸರಿ. ಜಗದ್ವಿಖ್ಯಾತ ಪ್ರಕಾಂಡ ವಾಗ್ಮಿ ವಿವೇಕಾನಂದರು ಕೂಡ ಶ್ರೀಮಾತೆಯವರು ಏನಾದರೂ ಒಂದು ಹೇಳಿದ್ರು ಅಂತಂದ್ರೆ ಅದೊಂದು ಪುಟ್ಟ ಮಗು ಕೈಕಟ್ಟಿ ಬಾಯಿ ಮುಚ್ಚಿ ಕುಳಿತು ವಿಧೇಯ ಒಂದು ಮಗುವಿನಂತೆ ಏನು ಕೇಳಬೇಕೋ ಹಾಗೆ ಶ್ರೀಮಾತೆಯವರ ಬಾಯಿಯಿಂದ ಬಂದಂತಹ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಂತಹ ಸಂದರ್ಭಗಳು ನಾವು ಹಲವಾರನ್ನ ನೋಡ್ತೇವೆ. ಈ ನಾಲ್ಕು ಆಶ್ರಮಗಳು ಏನಿದೆ, ಈ ನಾಲ್ಕು ಆಶ್ರಮಗಳಿಗೆ ಕಾಮನ್ ಸಿಲಬಸ್, ಇಂದಿನ ಒಂದು ಶೈಕ್ಷಣಿಕ ಪರಿಭಾಷೆಯಲ್ಲಿ ಹೇಳಬಹುದಾದಂತಂದ್ರೆ ಕಾಮನ್ ಸಿಲಬಸ್ ಅನ್ನುವಂಥದ್ದು ಸುಮಾರು ಇದೆ. ಹಾಗಾಗಿ ನನಗೆ ಅನ್ಸತ್ತೆ ಇವತ್ತಿನ ಈ ಒಂದು ನನ್ನ ಮಾತುಗಳಲ್ಲಿ ಆ ಕಾಮನ್ ಅಂತ ಏನೇನಿದೆ ಅದನ್ನ ಒಂದು ಸ್ವಲ್ಪ ಹೆಚ್ಚಿನದಾಗಿಯೇ ಗಮನಿಸ್ಕೊಳ್ತಾ ಹೋಗೋದು ಬಹಳ ಸೂಕ್ತ ಅಂತಂದು. ಈ ಒಂದು ನಾಲ್ಕು ಆಶ್ರಮಗಳಿಗೆ ಆದರ್ಶವಾದಂತಹ ಜೀವನ ಶ್ರೀಮಾತೆಯವರದ್ದು ಆಗಿದ್ರೂ ಕೂಡ ನಮ್ಮ ಸಮಾಜದಲ್ಲಿನ ಬಹುಪಾಲು ಜನ ಗೃಹಸ್ಥರಾಗಿರೋದ್ರಿಂದ ಇವತ್ತಿನ ನನ್ನ ಮಾತುಗಳಲ್ಲಿ ಗೃಹಸ್ಥಾಶ್ರಮಗಳಿಗೆ ಶ್ರೀಮಾತೆಯವರು ತೋರಿದಂತಹ ಮಾರ್ಗದರ್ಶನದ ಒಂದು ಅಂಶಗಳನ್ನು ಹೆಚ್ಚಾಗಿ ನಾವು ಗಮನಿಸೋಣ ಅಂತಂದು. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳ್ತಾರೆ, ತೇಜೋವಂತರಾದ ಬ್ರಹ್ಮಚಾರಿಗಳು, ಮಾನವತೀಯರಾದ ಮಹಿಳೆಯರು, ಪ್ರತಿಭಾವಂತರಾದ ಪ್ರಜೆಗಳು, ಸರ್ವಜನ ಬಂಧುಗಳಾದಂತಹ ಸನ್ಯಾಸಿಗಳು ಹೊರಬರುವುದು ಸದ್ಗೃಹಸ್ಥನ ಮನೆಯಿಂದ. ಸದ್ಗೃಹಸ್ಥ ಅಂತನ್ನುವುದಕ್ಕೆ ಎಂತಹ ಒಂದು ವ್ಯಾಖ್ಯಾನ ಇದು. ತೇಜೋವಂತರಾದ ಬ್ರಹ್ಮಚಾರಿಗಳು, ಮಾನವತೀಯರಾದ ಮಹಿಳೆಯರು, ಪ್ರತಿಭಾವಂತರಾದ ಪ್ರಜೆಗಳು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಹೊರಬರುವುದು ಸದ್ಗೃಹಸ್ಥನ ಮನೆಯಿಂದ. ಆದ್ದರಿಂದ ಅವನ ಹೊಣೆಗಾರಿಕೆ ಅತ್ಯಧಿಕ. ಉಳಿದ ಮೂರು ಆಶ್ರಮಗಳಿಗೆ ಆಶ್ರಯ ಸದ್ಗೃಹಸ್ಥನ ಮನೆ. ಹಾಗಾಗಿ ಸದ್ಗೃಹಸ್ಥ ಅನ್ನುವಂಥವನು ಅವನು ಹೇಗಿರ್ತಾನೋ ಸಮಾಜದಲ್ಲಿ ಉಳಿದ ಎಲ್ಲ ಆಶ್ರಮಗಳ ಆ ಬ್ಯಾಲೆನ್ಸ್ ಅನ್ನುವಂಥದ್ದು, ಸಮತೋಲನ ಅನ್ನುವಂಥದ್ದು ಅಲ್ಲಿಂದನೇ ಅದು ಶುರುವಾಗುವಂಥದ್ದು. ಶ್ರೀಮಾತೆಯವರನ್ನ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನ ಕುರಿತು ಗೋಲಾಪ್ಮಾಳ ಬಳಿ ಒಂದ್ಸಲ ಹೇಳ್ತಾರೆ, ನೋಡು ಈಕೆ ಈ ಶಾರದೆ ಇದ್ದಾಳಲ್ಲ, ಈಕೆ ಸಾಕ್ಷಾತ್ ಸರಸ್ವತಿ ಅಂತ. ಇವಳು ಜಗತ್ತಿಗೆ ಜ್ಞಾನ ನೀಡಲೋಸುಗವೇ ಬಂದಿದ್ದಾಳೆ, ಆದರೆ ಅವಿವೇಕಿಗಳಾದ ಜನ ತನ್ನನ್ನು ಅಪವಿತ್ರ ದೃಷ್ಟಿಯಿಂದ ನೋಡಿ ಅಧೋಗತಿಗೆ ಗುರಿಯಾಗದಿರಲಿ ಎಂದು ಈ ಸಲ ಅವಳು ತನ್ನ ದೈವೀ ಸೌಂದರ್ಯವನ್ನು ಮರೆಮಾಚಿಕೊಂಡು ಬಂದಿದ್ದಾಳೆ. ಗಮನಿಸಬೇಕು ನಾವಿಲ್ಲಿ, ಇದು ಸ್ವತಃ ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಬಗ್ಗೆ ಗೋಲಾಪ್ಮಾಳ ಬಳಿ ಹೇಳಿದಂತಹ ಮಾತುಗಳು. ಈಕೆ ಸಾಕ್ಷಾತ್ ಸರಸ್ವತಿ, ಆದರೆ ಈ ಸಲ ಅವಳು ತನ್ನ ಅಲೌಕಿಕ ಸೌಂದರ್ಯವನ್ನು ಮರೆಮಾಚಿಕೊಂಡು ಬಂದಿದ್ದಾಳೆ. ಅದು ಯಾತಕ್ಕಾಗಿ? ತನ್ನ ಪಾಮರ ಮಕ್ಕಳ ರಕ್ಷಣೆಗಾಗಿ. ಯಾವ ರೀತಿ ಇರಬಹುದು? ಇದೊಂದು ಸ್ವಲ್ಪ ವಿಸ್ತಾರ ಮಾಡಿ ನೋಡಿದ್ವಿ ಅಂತಂದ್ರೆ ಇಲ್ಲಿ ಎರಡು ಅಂಶ ಕಾಣುತ್ತೆ. ಒಂದು, ಈ ಮಾತನ್ನ ಹೇಳ್ತಾ ಇರೋದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ಅವತಾರ ವರಿಷ್ಠರಾದಂತಹ ಶ್ರೀರಾಮಕೃಷ್ಣರು. ಮತ್ತೆ ಇನ್ನೊಂದು ಭಾಗ ಇದೆ ಅದರಲ್ಲಿ. ಅದರಲ್ಲಿ ರಾಮಕೃಷ್ಣರು ಹೇಳ್ತಾ ಇದ್ದಾರೆ ಅವಳು ತನ್ನ ಅಲೌಕಿಕ ಸೌಂದರ್ಯವನ್ನ ಮರೆಮಾಚಿಕೊಂಡು ಬಂದಿದ್ದಾಳೆ ಅಂತ. ಪುರಾಣದಲ್ಲಿ ಒಂದು ಸಂದರ್ಭ, ರಾವಣ ಮಹಾನ್ ಶಿವಭಕ್ತ, ತನ್ನ ತಾಯಿಗೆ ಜ್ಯೋತಿರ್ಲಿಂಗವನ್ನು ತಂದುಕೊಟ್ಟು, ಶಿವನ ಜ್ಯೋತಿರ್ಲಿಂಗವನ್ನು ತಂದು ಅದನ್ನು ಪೂಜಿಸುವ ಹಾಗೆ ನಾನು ಮಾಡ್ತೀನಿ ಅಂತನ್ನುವಂತಹ ಒಂದು ಉದ್ದೇಶದಿಂದ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಶಿವನ ಜೊತೆಯಲ್ಲಿದ್ದ ತಾಯಿ ಜಗನ್ಮಾತೆ ಪಾರ್ವತಿಯ ಅಲೌಕಿಕ ಸೌಂದರ್ಯನ ನೋಡ್ತಾನವನು. ತನ್ನ ತಪಸ್ಸಿನ ಉದ್ದೇಶನೇ ಮರೆತು ಜಗನ್ಮಾತೆಯಾದ ಆ ಪಾರ್ವತಿಯನ್ನ ಇವಳನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳುವಂತ ಸಂದರ್ಭ ನೋಡಿದೀವಿ. ಈ ತರಹದ ರಾವಣ ಸಂತಾನವನ್ನ, ನಮ್ಮ ಈ ತರಹದ ಕಾಕದೃಷ್ಟಿ ಇತ್ತು ಅಂತಂದ್ರೆ ಅದರಿಂದ ಹಾಳಾಗುವವರು ನಾವೇ ಎನ್ನುವ ಪರಿವೆಯೂ ನಮಗೆ ಇರೋದಿಲ್ಲ. ಹಾಗಾಗಿ ತನ್ನ ಸಂತಾನವನ್ನ ಈ ತರಹದ ಒಂದು ಪಾಪ ಕೃತ್ಯಗಳಿಂದ ತಾನೇ ರಕ್ಷಣೆ ಮಾಡುವ ಅಹೈತುಕ ಕೃಪೆ ಇಲ್ಲಿ ಶ್ರೀಮಾತೆಯವರಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಅವಳು ತನ್ನ ಆ ದಿವ್ಯತೆಯನ್ನ, ತನ್ನ ಅಲೌಕಿಕ ಸೌಂದರ್ಯವನ್ನ ಮರೆಮಾಚಿ ಬಂದದ್ದು. ಆದರೂ ಅದನ್ನ ಅಷ್ಟು ಪರಿಪೂರ್ಣವಾಗಿ ಮುಚ್ಚಿಡೋದಿಕ್ಕಂತೂ ಸಾಧ್ಯ ಆಗಲಿಲ್ಲ. ಅದು ಅವಳ ಕಣ್ಣುಗಳಲ್ಲಿನ ಆ ಕೃಪಾದೃಷ್ಟಿಯಲ್ಲಿನ ಮುಖಾಂತರ ಅದು ತನ್ನ ಇರುವಿಕೆಯನ್ನು ತೋರಿಸ್ತಾನೇ ಇತ್ತು, ಆ ಒಂದು ದಿವ್ಯ ಸೌಂದರ್ಯ. ಹೀಗೆ ನಾವು ಮುಂದುವರೆದು ನೋಡುವಾಗ ಈ ಒಂದು ದಿವ್ಯತೆಯನ್ನ, ಈ ಒಂದು ಅಲೌಕಿಕವಾದಂತಹ ಒಂದು ದಿವ್ಯತೆಯನ್ನ ದೇವಿ ತಾನಾಗಿಯೇ ಕೃಪೆ ಮಾಡದೆ ಹೋದರೆ ಖಂಡಿತವಾಗ್ಲೂ ನಮಗೆ ಅದು ಅರ್ಥವಾಗುವುದು ಬಹಳ ಕಷ್ಟ. ಒಂದೋ ಅವಳೇ ಕೃಪೆ ಮಾಡಿ ಅದನ್ನು ನಮಗೆ ತಿಳಿಸ್ಕೊಡಬೇಕು, ಅಥವಾ ಅದನ್ನು ಅರಿತಂತಹ ಯೋಗಿ ಪುರುಷರು ಅದನ್ನು ನಮಗೆ ವಿವರಿಸಿ ಹೇಳಬೇಕು, ಆಗಷ್ಟೇ ನಮಗದು ಅರ್ಥ ಆಗತ್ತೆ. ವಿವೇಕಾನಂದರ ತಮ್ಮ ಮಹೇಂದ್ರನಾಥ ದತ್ತರು ಒಂದು ಕಡೆ ಬರೀತಾರೆ, ಶ್ರೀರಾಮಕೃಷ್ಣರು ಬಹಳಷ್ಟು ಅವ್ಯಕ್ತ, ಸ್ವಲ್ಪ ಮಾತ್ರ ವ್ಯಕ್ತವಾಗಿದ್ದಂಥವರು, ಆದರೆ ಶ್ರೀಮಾತೆಯವರಾದರೂ ಪೂರ್ಣ ಅವ್ಯಕ್ತ. ಅವರು ವಾಕ್ಯಾತೀತರು, ನಮ್ಮ ಎಲ್ಲ ಒಂದು ಇದರಿಂದ ಎಲ್ಲದಕ್ಕೂ ಆಚೆಯೇ ಉಳಿದವರು ಅವರು ಅಂತಂದು. ಹಾಗಾಗಿ ಅವರನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಮತ್ತೆ ಯಥಾ ಪ್ರಕಾರ ಒಂದೋ ಅವಳೇ ನಮಗೆ ಕೃಪೆ ಮಾಡಿ ನಾನು ಹೀಗೆ ಆ ಸಂದರ್ಭಗಳು ಸಾಕಷ್ಟು ಸಿಗುತ್ತೆ ನಮಗೆ ಹೀಗೆ ಅಂತನ್ನುವುದರದನ್ನ ಹೇಳಬೇಕು. ಅಥವಾ ಯಾರಾದರೂ ಯೋಗಿ ಪುರುಷರು ಅದನ್ನ ಮಾಡಿದಂತ ಅದನ್ನ ಕಂಡುಕೊಂಡವರಲ್ಲಿ ಮೊದಲನೆಯವರು ರಾಮಕೃಷ್ಣರು ಹೌದು, ಆದರೆ ಅದನ್ನ ಜಗತ್ತಿಗೆ ತಿಳಿಸಿದಂತಹ ಕಾರ್ಯವನ್ನು ಮಾಡಿದಂಥವರಲ್ಲಿ ವಿವೇಕಾನಂದರು ಮತ್ತು ಅವರ ನೇರ ಶಿಷ್ಯರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಸ್ವಾಮಿ ವಿವೇಕಾನಂದರು ಶಿವಾನಂದರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಹೇಳ್ತಾರೆ, ರಾಮಕೃಷ್ಣರನ್ನ ನೀನು ದೇವರು ಅಂತ ನಂಬ್ತೀಯೋ ಅವತಾರ ಪುರುಷ ಅಂತ ನಂಬ್ತೀಯೋ ಇಲ್ಲವೋ ಅದು ನಿನಗೆ ಬಿಟ್ಟಂತಹ ವಿಷಯ, ಆದರೆ ಶ್ರೀಮಾತೆಯವರನ್ನ ಯಾರು ಸಾಕ್ಷಾತ್ ದುರ್ಗೆ ಅಂತ ಒಪ್ಪೋದಿಲ್ವೋ ಅವರಿಗೆ ನನ್ನ ಧಿಕ್ಕಾರ ಅಂತ ಇಷ್ಟು ಘಂಟಾಘೋಷವಾಗಿ ಸಾರಿದಂಥವರು ವಿವೇಕಾನಂದರು ಶ್ರೀಮಾತೆಯವರ ಬಗ್ಗೆ, ಅವರ ದೈವತ್ವದ ಬಗ್ಗೆ. ಇಂತಹ ಸಂದರ್ಭದಲ್ಲಿ ಶ್ರೀಮಾತೆಯವರ ಆ ಜೀವನವನ್ನ ನಾವು ಗಮನಿಸುವಾಗ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಇಡೀ ಗೀತೆಗೆ ಭಾಷ್ಯ ಬರೆದಂತ ಇದೆ ಶ್ರೀಮಾತೆಯವರ ಜೀವನ ಅಂತ. ಒಂದೆರಡು ಅಂಶಗಳನ್ನ ಅದರಲ್ಲಿ ನಾವು ಗಮನಿಸಬಹುದು ಅಂತ ಅಂದ್ರೆ, ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ, ಇದು ಗೀತೆಯಲ್ಲಿ ಬರುವಂತಹ ಒಂದು ಮಾತು. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ, ಇದು ಯೋಗಿಗಳ ಲಕ್ಷಣವನ್ನು ಹೇಳುವಾಗ ಕೃಷ್ಣ ಹೇಳುವಂತಹ ಮಾತು. ಯೋಗ ಅನ್ನುವಂಥದ್ದು ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಮಾತ್ರ ಅದು ಅನ್ವಯವಾಗುವಂಥದ್ದು ಅಂತಂದರೆ ಅದು ನಮ್ಮ ತಪ್ಪಾಗತ್ತೆ. ಅದು ಪ್ರತಿಯೊಂದು ಕೆಲಸದಲ್ಲಿಯೂ ನಮಗೆ ಅದರ ಅಗತ್ಯ ಇದೆ. ಮಾಡುವ ಕೆಲಸ ಯೋಗ ಕರ್ಮಸು ಕೌಶಲಂ ಅನ್ನೋದು ಮುಂದೆ ಬರತ್ತೆ ಮಾತು. ತಾವಾ ಯದೃಚ್ಛ ಲಾಭ ಸಂತುಷ್ಟೋ ಅಂದರೆ ತಾನಾಗಿ ಬಂದುದರಲ್ಲಿ ತೃಪ್ತಿ ಪಡೆಯುವಂಥದ್ದು. ನಾವು ಶ್ರೀಮಾತೆಯವರ ಜೀವನವನ್ನು ಹಾಗೆ ಅವಲೋಕಿಸ್ತಾ ಬಂದರೆ, ಮೆಲುಕು ಹಾಕ್ತಾ ಬಂದರೆ, ಬಹುಶಃ ಅವರು ತಾವು ಎಲ್ಲಿ ಹುಟ್ಟಬೇಕು ಅನ್ನೋ ಮನೆಯನ್ನೇನಾದರೂ ಆಯ್ಕೆ ಮಾಡಿಕೊಂಡಿದ್ದಿರಬಹುದು. ಅದಾದ ನಂತರ ಆ ಸಿಹೋರಿನ ಜಾತ್ರೆಯಲ್ಲಿ ಪುಟ್ಟ ಶಾರದೆ ಯಾರು ನೀನು ಯಾರನ್ನ ಮದುವೆ ಆಗ್ತೀಯ, ನಿನ್ನ ಪತಿ ಯಾರು ಅಂತಂದಾಗ ಆ ಪುಟ್ಟ ಕೈಯಲ್ಲಿ ಶ್ರೀರಾಮಕೃಷ್ಣರನ್ನು ತೋರಿಸಿದ್ದಿರಬಹುದು. ಇದೆರಡು ಸಂದರ್ಭಗಳನ್ನು ಅಂದ್ಕೊಳ್ಬಹುದು ಅಂತಂದ್ರೆ, ಇದೆರಡು ಸಂದರ್ಭಗಳನ್ನು ಹೊರತುಪಡಿಸಿದ್ರೆ ಇನ್ಯಾವುದನ್ನೂ ಶ್ರೀಮಾತೆಯವರು ಆಯ್ದುಕೊಳ್ಳಲಿಲ್ಲ. ಅದು ಎಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ, ಅವರ ಬಳಿಗೆ ಬಂದಂತಹ ವ್ಯಕ್ತಿಗಳನ್ನಾಗಲಿ, ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಬಂದಂತಹ ವ್ಯಕ್ತಿಗಳನ್ನಾಗಲಿ, ಅಥವಾ ಪರಿಸರ ಪರಿಸ್ಥಿತಿಗಳನ್ನಾಗಲಿ, ಯಾವುದನ್ನೂ ಶ್ರೀಮಾತೆ ಆಯ್ಕೆ ಮಾಡಿಕೊಂಡವರಲ್ಲ. ಹಳ್ಳಿಯ ಆ ಜಯರಾಂಬಾಟಿಯ ಆ ಕುಗ್ರಾಮದಲ್ಲಿ ಅವರು ಮುಕ್ತವಾದ ವಾತಾವರಣದಲ್ಲಿ ಹೇಗಿದ್ರೋ ಹಾಗೇನೇ ಕಲ್ಕತ್ತೆಯ ಆ ಜನನಿಬಿಡ ಪ್ರದೇಶಕ್ಕೂ ಹೊಂದಿಕೊಂಡ್ರು. ಹಾಗೇನೇ ಅಂಸದನಂತಹ ದರೋಡೆಕೋರನಿಗೂ ಅವರು ತಾಯಿಯಾದ್ರು ಅಂತಂದ್ರು, ಶಾರದಾನಂದರಂತಹ ಆ ವಿವೇಕಾನಂದರಂತಹ ಇಡೀ ಸನ್ಯಾಸಿ ಸಂಕುಲಕ್ಕೆ ಅವರು ತಾಯಿಯಾದವರು ಹೌದು. ಯಾವುದನ್ನು ನಿರಾಕರಿಸಿದವರಲ್ಲ, ಯಾವುದನ್ನು ಇದೇ ಬೇಕು ನನಗೆ ಅಂತ ಬಯಸಿದವರಲ್ಲ. ಇನ್ನು ಅಲ್ಲಿ ರಾಮಕೃಷ್ಣರ ಒಂದು ಸನ್ನಿಧಿಯಲ್ಲೇ ಇದ್ದರು ಹಲವಾರು ದಿನಗಳವರೆಗೆ ಅವರಿಗೆ ರಾಮಕೃಷ್ಣರ ದರ್ಶನ ಭಾಗ್ಯವೂ ಸಿಗ್ತಾ ಇರಲಿಲ್ಲ. ಆಗ ಶ್ರೀಮಾತೆಯವರೇ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಿದ್ದು ಉಂಟಂತೆ, ನೀನು ಪ್ರತಿದಿನವೂ ಅವರನ್ನ ನೋಡುವಂತಹ ಒಂದು ಪುಣ್ಯವನ್ನ ಮಾಡಿದೀಯ ನೀನು ಅಂತಂದು. ಹಾಗೆ ಆಮೇಲೆ ಆ ಸಂದರ್ಭಗಳನ್ನ ನೋಡ್ತೀವಲ್ಲ ನಾವು, ಹೇಗೆ ಊಟ ಕೊಡುವಾಗ ಮಾತ್ರ ಅವರಿಗೆ ಶ್ರೀರಾಮಕೃಷ್ಣರ ದರ್ಶನದ ಒಂದು ಅವಕಾಶ ಇರ್ತಾ ಇರ್ತಿತ್ತು ಪ್ರತಿದಿನದಲ್ಲಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ಬಂದು ಯಾರಾದರೂ ಭಕ್ತರು ಇಲ್ಲ ನಾನೇ ಇವತ್ತು ಅದನ್ನು ತಗೊಂಡು ಹೋಗ್ತೀನಿ ಅಂದರೆ ಇದ್ದಂತಹ ಆ ಒಂದು ಅವಕಾಶ ಕೂಡ ತಪ್ಪೋಗ್ತಾ ಇತ್ತು. ಆದರೆ ಅದಕ್ಕೂ ಕೂಡ ಬೇಸರಿಸಿಕೊಂಡವರಂಥವರಲ್ಲ ಅವರು. ಯಾವುದು ಹೇಗೆ ಬಂತೋ ಅದನ್ನು ಹಾಗೆಯೇ ಸ್ವೀಕರಿಸಿದಂಥವರು. ಏನೆಲ್ಲ ಅವರಿಗೆ ಸಾಧ್ಯತೆಗಳು ಇದ್ದರೂ ಅದನ್ನು ಬಂದಿದ್ದಂಥ ಅವರು ಇಚ್ಛೆ ಪಟ್ಟಿದ್ರೆ ಯಾವುದು ಅವರ ಇಚ್ಛೆಯಂತೆಯೇ ನಡೀತಿತ್ತ ಹೊರತು ಬೇರೆ ತರಹದಲ್ಲಿ ಖಂಡಿತವಾಗ್ಲೂ ನಡೀತಾ ಇರಲಿಲ್ಲ. ಆದರೆ ಅವರು ನಮಗೆ ಮಾದರಿಯಾಗಬೇಕಿತ್ತಲ್ಲ, ಹಾಗಾಗಿ ಅವರು ಯದೃಚ್ಛ ಲಾಭ ಸಂತುಷ್ಟೋ ಅನ್ನೋದಕ್ಕೆ ಜೀವಂತ ಭಾಷ್ಯ ಅವರು. ಇನ್ನು ಯೋಗ ಕರ್ಮಸು ಕೌಶಲಂ, ಅವರು ಮಾಡಿದಂತಹ ಪ್ರತಿಯೊಂದು ಕಾರ್ಯ, ಬೆಳಗಿನ ದಿನನಿತ್ಯದ ಕಾರ್ಯಗಳಿಂದ ಹಿಡಿದು ಮಂತ್ರದೀಕ್ಷೆಯನ್ನು ಕೊಟ್ಟು ಬ್ರಹ್ಮಚಾರಿಗಳಿಗೆ ಸನ್ಯಾಸಿ ಶಿಷ್ಯರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವವರೆಗೆ ಅವರು ಮಾಡಿದಂತಹ ಪ್ರತಿಯೊಂದು ಕೆಲಸವನ್ನು ಯೋಗವನ್ನಾಗಿ ಪರಿವರ್ತಿಸುವ ಕಲೆ ಅವರಿಗೆ ಗೊತ್ತಿತ್ತು. ಒಂದು ಸಲ ಶಿಷ್ಯರೊಬ್ರು ಕೇಳ್ತಾರೆ, ಅಮ್ಮ ಈ ಜಂಜಾಟ ಯಾಕೋ ತುಂಬ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ, ಇದರಲ್ಲಿ ನಮಗೆ ಸಾಧನೆಗೆ ಜಪತಪಕ್ಕೆ ಅವಕಾಶನೇ ಆಗ್ತಾ ಇಲ್ಲ, ಹಾಗಾಗಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ನಾವು ಸಾಧನೆ ಮಾಡಬೇಕು ಅಂತ ಇದ್ದೀವಿ ಅಂತ ಕೇಳಿದಾಗ ಶ್ರೀಮಾತೆ ಅವರು ಹೇಳ್ತಾರೆ, ಅಲ್ಲಪ್ಪ ಯಾರಿಗಾದ್ರೂ ಈಗ ನೀವು ಮಾಡ್ತಿರುವ ಈ ಎಲ್ಲ ಕೆಲಸಗಳನ್ನು ರಾಮಕೃಷ್ಣರ ಪೂಜೆ ಅಲ್ಲದೆ ಮತ್ತೇನು? ಎಂತಹ ಒಂದು ತತ್ವ! ನಾವು ಇದನ್ನು ನಮ್ಮ ಜೀವನಗಳಲ್ಲಿ ನೋಡುವಾಗ, ಅಳವಡಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡುವಾಗ ನಾವು ಸಾಕಷ್ಟು ಸಲ ಗುಣಗಾಡೋದುಂಟು, ನಮಗೆ ಇದರಲ್ಲಿ ಅದಕ್ಕೆ ಆ ಕೆಲಸಕ್ಕೆ ಸಮಯ ಆಗ್ತಾ ಇಲ್ಲ, ಈ ಜಂಜಾಟದಲ್ಲಿ ಈ ಕೆಲಸಕ್ಕೆ ಸಮಯ ಆಗ್ತಾ ಇಲ್ಲ, ಮತ್ತೊಂದಕ್ಕಿಲ್ಲ, ಏನೆಲ್ಲ ನಾವು ಹೇಳ್ತೀವಿ. ಆದರೆ ಶ್ರೀಮಾತೆಯವರು ನಮಗೆ ಎಂತಹ ಒಂದು ಸಮಾಧಾನಕರವಾದ ಮತ್ತು ಅನುಷ್ಠಾನ ಯೋಗ್ಯವಾದಂತಹ, ನಾವಿದನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ, ನಾವು ಮಾಡುವ ಪ್ರತಿಯೊಂದು ಕೆಲಸವು ಶ್ರೀರಾಮಕೃಷ್ಣರಿಗಾಗಿ, ಶ್ರೀರಾಮಕೃಷ್ಣರ ಪೂಜೆ ಅಂದುಕೊಂಡ ಮೇಲೆ ಅದು ಯೋಗ ಅಲ್ಲದೆ ಮತ್ತಿನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ಆ ಭಾವದಲ್ಲಿ ನಾವು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ ಅದರ ಪರಿಣಾಮ ನಮಗೆ ಅದೆಷ್ಟು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅಂತನ್ನೋದು ಅದನ್ನು ಅನುಭವಿಸಿದವರಿಗೆ ಗೊತ್ತದು. ಈಗ ನಾನು ಒಂದು ಕಾಲೇಜಿನಲ್ಲಿ ಪಾಠ ಮಾಡುವಂಥದ್ದಿರಬಹುದು, ಅಥವಾ ಮತ್ತಿನ್ಯಾರೋ ಒಂದು ಆಫೀಸ್ನಲ್ಲಿ ಕೆಲಸ ಮಾಡುವಂಥದ್ದಿರಬಹುದು, ಅಥವಾ ಎಲ್ಲರೂ ಹೊರಗಡೆ ಏನೇ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಗೃಹಿಣಿಯರೇ, ನಾವೆಲ್ಲರೂ ನಮ್ಮ ನಿತ್ಯದ ಗೃಹ ಕರ್ತವ್ಯಗಳನ್ನು ಮಾಡುವಂಥದ್ದಿರಬಹುದು, ಇದು ಎಲ್ಲವುದನ್ನು ನಾವು ಈ ಭಾವದಲ್ಲಿ ಮಾಡಿದಾಗ ಇದು ರಾಮಕೃಷ್ಣರಿಗಾಗಿ, ಇದು ರಾಮಕೃಷ್ಣರು ನನಗೆ ಕೊಟ್ಟಂತಹ ಕೆಲಸ ಅನ್ನುವಂತಹ ಭಾವದಲ್ಲಿ ಮಾಡಿದಾಗ ಆ ಸಿಗುವ ತೃಪ್ತಿ ಮತ್ತು ಸಿಗುವಂತಹ ಆನಂದ ಅದು ಯಾವ ಯೋಗಕ್ಕೂ ಯಾವ ಸಾಧನೆಗೂ ಕಡಿಮೆ ಇಲ್ಲ. ಹಾಗಂತ ಇದರಿಂದ ನಾವು ಯಾವುದೋ ಒಂದು ಎಕ್ಸ್ಕ್ಯೂಸನ್ನು ಪಡ್ಕೊಳ್ತಾ ಇದ್ದೀವಿ, ಪಡ್ಕೊಳ್ಬೇಕು ಅಂತ ಅಲ್ಲ. ಆದರೆ ದಿನದ 24 ಗಂಟೆಯು ಜಪ ಧ್ಯಾನದಲ್ಲಿ ಮುಳುಗುವಂಥದ್ದು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಅನ್ನೋದು ವಾಸ್ತವದ ಮಾತು ಶ್ರೀಮಾತೆಯವರದ್ದು. ಅದು ನಿಜ, ನಾವು 24 ಗಂಟೆಯೂ ನಾವು ಜಪ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋ ಅಂತ ಪ್ರಯತ್ನಕ್ಕೆ ಅಂತ ಏನಾದರೂ ಹೊರಟ್ರೆ, ನಾನು ಹೇಳ್ತಾ ಇರೋದು ಮುಕ್ತಾತ್ಮರ ವಿಷಯದಲ್ಲಿ ಅಲ್ಲ, ಸಾಮಾನ್ಯರ ವಿಷಯದಲ್ಲಿ. ನಾವೇನಾದರೂ ಆ ರೀತಿಯಲ್ಲಿ ಸಾಮಾನ್ಯರು ಹೊರಟಿವಿ ಅಂತಂದರೆ ಮನಸ್ಸು ಇಲ್ಲದ ಕಡೆಗೆ ಅದು ಓಡೋದಂತೂ ಸಹಜನೇ, ಇಲ್ಲಸಲ್ಲದ ಆಲೋಚನೆಗಳು ಬರೋದು ಸಹಜನೇ. ಹಾಗಾಗಿ ಕರ್ಮ ಮಾಡುತ್ತಲೇ ಅದನ್ನು ಯೋಗವನ್ನಾಗಿ ಪರಿವರ್ತಿಸುವಂತಹ ಒಂದು ಕಲೆಯನ್ನು ಶ್ರೀಮಾತೆಯವರು ಅವರ ಜೀವನದ ಮುಖಾಂತರ, ಅವರು ಮಾಡಿದ್ದೇನು ಕಡಿಮೆ ಕೆಲಸನ, ಇದ್ದಂತಹ ಆ ನಹಬತ್ ಕೋಣೆ ಅದು ಎಷ್ಟರದು ಅಂತನ್ನೋದು ಅದನ್ನು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ನಮಗೆ ಅದಕ್ಕಿಂತ ಮೊದಲು ನಾವು ನೋಡದೇ ಇರುವಾಗ ನಮ್ಮ ಕಲ್ಪನೆಯಲ್ಲಿ ಅದು ಏನೇ ಮಾಡಿದ್ರೂ ಅದನ್ನು ನೋಡಿದ ಮೇಲೆ ನಮಗೆ ಬರುವಂತಹ ಒಂದು ಇದೆಯಲ್ಲ ವಿಷಯದ ಚಿತ್ರಣ ಅನ್ನುವಂಥದ್ದು ಅದು ಬೇರೆನೆ. ಅದು ಅಷ್ಟೇ ಜಾಗದಲ್ಲಿ ಅವರು ಅದು ಎಷ್ಟು ಜನರನ್ನು ಸಂಭಾಳಿಸಲಿಲ್ಲ, ಶ್ರೀರಾಮಕೃಷ್ಣರಿಂದ ಹಿಡಿದು ಅವರ ಸನ್ಯಾಸಿ ಶಿಷ್ಯರಿಂದ ಹಿಡಿದು ಅಲ್ಲಿಗೆ ಬರುತ್ತಿದ್ದಂತಹ ಗೃಹಿ ಭಕ್ತರಿಂದ ಹಿಡಿದು ಎಲ್ಲರನ್ನೂ ಅದಷ್ಟೇ ಜಾಗದಲ್ಲಿ ಸಂಭಾಳಿಸಿ ಅವರಿಗೆಲ್ಲರಿಗೂ ಊಟದ್ದು ವಸತಿಯು ಕೂಡ ಕೆಲವೊಮ್ಮೆ ಅಲ್ಲಿಯೇ ಆಗಬೇಕಾಗ್ತಿತ್ತು ಅವರ ಕೆಲವೊಂದು ಸ್ತ್ರೀ ಭಕ್ತರಿಗೆ, ಇದೆಲ್ಲವನ್ನು ಯಾವುದೇ ಗುಣಗಾಟವಿಲ್ಲದೆ ಸಂಭಾಳಿಸ್ತಾ, ಆದರೆ ಅದರ ಜೊತೆಗೆ ಲಕ್ಷ ಲಕ್ಷಗಳಲ್ಲಿ ಜಪ ಮಾಡಿ ತೋರಿಸಿದ ಆದ್ಮೇಲಿಂದ ಶ್ರೀಮಾತೆಯವರು ನಾವು ಕಡೇ ಪಕ್ಷ ಕೆಲವು ಸಾವಿರಗಳಷ್ಟಾದ್ರೂ ನಮ್ಮ ಈ ನಿತ್ಯದ ಜೀವನದ ಎಲ್ಲ ಕೆಲಸಗಳ ನಡುವೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಅದು ನಿಜವಾಗ್ಲೂ ನಮಗೆ ನಾವೇ ಮಾಡಿಕೊಂಡಂತಹ ಒಂದು ಮೋಸ ಅಂತ ಅನಿಸುತ್ತೆ. ನಮ್ಮ ಏನೋ ಒಂದು ನೆಪಗಳನ್ನು ಹೇಳಿಕೊಂಡು ಇದಕ್ಕೆ ಉದಾಹರಣೆ ನಮಗೆ ಜೀವಂತವಾಗಿ ಕಣ್ಣು ಮುಂದೆ ನಿಂತಿರೋದು ಶ್ರೀಮಾತೆಯವರು. ಇನ್ನು ನಿರ್ವೈರಹ ಸರ್ವಭೂತೇಶು, ಇದು ಕೂಡ ಗೀತೆಯ ವಾಕ್ಯ. ಇದರಲ್ಲಿ ಶ್ರೀಮಾತೆಯವರು ಇಂತಹ ಎಷ್ಟು ಗುಣಗಳನ್ನು, ಅನಂತ ಗುಣಿ ಅವಳು, ಅನಂತ ಗುಣವತಿ ಒಂದು ಕೀರ್ತನೆಯೇ ಇದೆ ಶ್ರೀಮಾತೆಯವರ ಮೇಲೆ. ನಿರ್ವೈರಹ ಸರ್ವಭೂತೇಶು, ತಾಯಿ ತನ್ನ ಯಾವ ಮಕ್ಕಳನ್ನು ವೈರಿಗಳನ್ನಾಗಿ ನೋಡೋದಕ್ಕೆ ಸಾಧ್ಯ? ಅವಳು ಜಗಜ್ಜನನಿ, ಮತ್ತೆ ಆ ಮಾತೃ ವಾತ್ಸಲ್ಯದ ಪರಿಧಿಯೊಳಗೆ ಬರೀ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಸಂಕುಲಕ್ಕೂ ಜಾಗ ಇತ್ತು. ಅದಕ್ಕೆ ನಾನು ಆಗಲೇ ಹೇಳಿದಂತೆ ಅದರ ಪರಿಧಿ ಅನ್ನುವಂಥದ್ದು ಅದೊಂಥರ ಅಗ್ರಾಹ್ಯವಾದದ್ದು, ಅನೂಹ್ಯವಾದದ್ದು. ಅಷ್ಟು ದೊಡ್ಡ ವಿಶ್ವಜನನಿ ಅವಳು, ಜಗಜ್ಜನನಿ ಅವಳು. ಹಾಗಾಗಿ ಅವರು ಅಷ್ಟು ಮಟ್ಟಿಗೆ ಮಾಡಿದಾಗ ನಾವು ಕಡೇ ಪಕ್ಷ ನಮ್ಮ ಸಹಮಾನವರನ್ನಾದರೂ ನಾವು ಯಾವುದೇ ವೈರಭಾವದ ಒಂದು ಸೋಂಕು ಇಲ್ಲದಂತೆ ಅವರನ್ನು ಪ್ರೀತಿಸಲು ಸಾಧ್ಯ ಆಯಿತು ಅಂತಂದರೆ ಅದರಿಂದ ಅವರಿಗೆ ಎಷ್ಟು ಅನುಕೂಲ ಆಗತ್ತೆ, ಲಾಭ ಆಗತ್ತೆ ಅನ್ನೋದು ಅದು ಎರಡನೇ ವಿಷಯ. ಆದರೆ ನಮ್ಮ ಮನಃಶಾಂತಿಗೆ ಅದು ತುಂಬ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡುತ್ತೆ. ಇನ್ನು ರಾಮಕೃಷ್ಣ ಗತ ಪ್ರಾಣ, ಇಷ್ಟೆಲ್ಲ ಕಾರ್ಯಗಳನ್ನು ಶ್ರೀಮಾತೆಯವರು ಮಾಡ್ತಾ ಬಂದರು, ಆದರೆ ಅದರಲ್ಲಿ ಎಲ್ಲಿಯೂ ಇದನ್ನು ನಾನು ಮಾಡ್ತಾ ಇದ್ದೀನಿ, ಇದು ನನ್ನಿಂದ ಆಯಿತು, ಇದು ನಾನು ಮಾಡ್ತಾ ಇರೋದು ಅನ್ನುವ ಒಂದು ಕಿಂಚಿತ್ತಾದರೂ ಒಂದು ಅಹಮಿಕೆಯ ಭಾವವನ್ನು ನಾವು ಅಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಯಾಕಂತಂದರೆ ಅವರು ತಮ್ಮದೆಲ್ಲವನ್ನು ರಾಮಕೃಷ್ಣರಲ್ಲಿ ಅಂತರ್ಗತಗೊಳಿಸಿಬಿಟ್ಟಿದ್ರು. ಸೊ ಇದೆಲ್ಲವೂ ಅವರಿಚ್ಛೆಯಿಂದ ನಡೀತಾ ಇದೆ, ಇದೆಲ್ಲವೂ ಅವರಿಚ್ಛೆಯಿಂದ ನಡೀತಾ ಇದೆ ಅನ್ನೋದಷ್ಟೇ ಅವರ ಒಂದು ಮಂತ್ರ ಆಗಿತ್ತು. ಹಾಗಾಗಿ ರಾಮಕೃಷ್ಣ ಗತ ಪ್ರಾಣರಾಗಿದ್ದಂತಹ ಅವರು ಕಮಲ ದಳದ ಮೇಲೆ ಇರುವಂತಹ ನೀರಿನ ಹಾಗೆ ಇದೆಲ್ಲದಕ್ಕೂ ಎಲ್ಲ ಕಡೆಯಿಂದಲೂ ಅಂಟಿಯೂ ಅಂಟಿಕೊಂಡಂತೆ ಇದ್ದಂತಹವರು. ಇನ್ನು ಅವರಿಗೆ ಇದ್ದಂತಹ ಅವರು ತಾವೇ ತಾವಾಗಿ ಆರೋಪಿಸಿಕೊಂಡಂತಹ ಸಾಂಸಾರಿಕ ಜಂಜಾಟಗಳಿಗೇನು ಕಡಿಮೆ ಇತ್ತ? ಅವರ ತಮ್ಮಂದಿರ ಒಂದು ಸಂಸಾರಗಳ ತಾಪತ್ರಯ ಇರಬಹುದು, ಕೊನೆಯ ತಮ್ಮ ಅಭಯಚರಣನ ಮರಣದ ನಂತರ ಸುರಬಾಲೆ ಮತ್ತು ಅವಳ ಮಗಳು ರಾಧಿ ಇವರಿಬ್ಬರ ಉಪಟಳ ಇರಬಹುದು, ಇದೆಲ್ಲದು ನಾವು ನಮ್ಮ ಸುತ್ತ ನಮ್ಮ ನೆಂಟರು ಇಷ್ಟರು ಅಂತ ಅನ್ನಿಸ್ಕೊಂಡವರು, ನಾವು ನಮಗೆ ಇನ್ನೊಬ್ಬರು ನೆಂಟರಾಗಿದ್ದಾಗ ನಾವು ಅವರಿಗೆ ನೆಂಟರು ಆಗಿರ್ತೀವಿ ಅನ್ನೋದನ್ನು ಮರೆತಿರ್ತೀವಿ. ನಾವು ಅಲ್ಲಿ ನಮ್ಮ ಒಂದು ಕನ್ವೀನಿಯಂಟ್ ಅನ್ನುವಂತಹ ಒಂದು ಕೋಟೆಯನ್ನು ಕಟ್ಕೊಂಡು ನಾವು ಒಳ್ಳೆಯವರು, ನಮಗೆ ಸುತ್ತ ಇರುವಂತಹ ನಮ್ಮ ನೆಂಟರು ಸರಿಯಾಗಿಲ್ಲ, ನಮ್ಮ ಬಾಂಧವರು ಸರಿಯಿಲ್ಲ ಅನ್ನೋದು ಪ್ರತಿಯೊಬ್ಬರ ಒಂದು ಭಾವ ಆಗಿರುತ್ತೆ. ಆದರೆ ನಮ್ಮ ಎಷ್ಟೋ ಸಂದರ್ಭದಲ್ಲಿ ಈ ತರಹದ ಯಾವುದೂ ಒಂದು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ವಿಷಮ ಅನ್ನುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇರೋದಿಲ್ಲ. ಅಲ್ಲಿ ನೋಡಬೇಕು ನಾವು ಅವರ ಅವಿವೇಕ ಇರಬಹುದು, ಆಮೇಲೆ ಇಷ್ಟಲ್ಲದೆ ಬರ್ತಿದ್ದಂತಹ ಭಕ್ತರ ಅವಿವೇಕಗಳಿಗೇನು ಕಡಿಮೆ ಇರ್ತಿತ್ತ? ಅವರ ಹತ್ರ ಏನೆಲ್ಲ ಅವರ ವಿಚಿತ್ರ ಬೇಡಿಕೆಗಳಿರ್ತಾ ಇತ್ತು, ಒಂದು ಊಟದ ವಿಷಯದಿಂದ ಹಿಡಿದು ಅವರಿಗೆ ಒಂದು ಪುಷ್ಪವನ್ನು ಅರ್ಚನೆ ಮಾಡುವಂತಹ ಅದರವರೆಗೂ ಕೂಡ ಅವರದ್ದು ಒಂದು ಒಬ್ಬೊಬ್ಬರದ್ದು ಒಂದೊಂದು ವಿಚಿತ್ರವಾದಂತಹ ಬೇಡಿಕೆಗಳು. ಆದರೆ ಅದು ಯಾವುದಕ್ಕೂ ಇಲ್ಲ ಅನ್ನುವಂತಹ ಒಂದು ಪ್ರಮೇಯವೇ ಇರಲಿಲ್ಲ ಅಂತಹ ಸಹನಾಮೂರ್ತಿ. ಈ ಸಹನೆ ಅನ್ನುವಂಥದ್ದು ಈ ಎಲ್ಲ ಆಶ್ರಮಗಳಿಗೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಅಷ್ಟೂ ಆಶ್ರಮಗಳಿಗೆ ಬೇಕಿರುವಂತಹ ಮಹಾಮೌಲ್ಯ ಈ ಸಹನೆ. ಆ ಸಹನೆಯ ಸಾಕಾರ ಮೂರ್ತಿ ಶ್ರೀಮಾತೆ ಶಾರದಾದೇವಿಯವರು. ಸಹನೆ ಸಹನೆ ಸಹನೆ, ಇದಕ್ಕೆ ಶ್ರೀ ರಾಮಕೃಷ್ಣರೇ ಒಂದು ಸಲ ಹೇಳ್ತಾರೆ, ನೋಡು ಅವಳ ತಾಳ್ಮೆ ಎಂಥದ್ದು, ನಾನು ನಿಜಕ್ಕೂ ಅದಕ್ಕೆ ತಲೆಬಾಗ್ತಾ ಇದ್ದೀನಿ ಅಂತಂದು. ಶ್ರೀರಾಮಕೃಷ್ಣರ ಬಾಯಿಂದ ಬಂದಂತಹ ಮಾತು ಶ್ರೀಮಾತೆಯವರ ಆ ಸಹನಾಶೀಲತೆಯ ಬಗ್ಗೆ. ಈ ರೀತಿ ಸಹಿಸಿದ್ದಲ್ಲದೆ ಖಂಡಿತವಾಗ್ಲೂ ನಮಗೆ ನಮ್ಮ ದೈನಂದಿನ ಜೀವನದ ಒಂದು ಘಟನೆಗಳನ್ನು ಏನಾದರೂ ಅವಲೋಕಿಸ್ತೀವಿ ಅಂತ ಅನ್ನೋದಾದರೆ ಕ್ಷಣಕ್ಕೊಮ್ಮೆ ಸಹನೆ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಮ್ಗೆ ಸುತ್ತ ಎದುರಾಗ್ತಾ ಇರುತ್ತೆ. ಅದು ಕಳ್ಕೊಳ್ಳೋ ಪರಿಸ್ಥಿತಿ ಅಂತಂದರೆ ನಾವು ಕಳ್ಕೊಳ್ತಾ ಇರ್ತೀವಿ ಪರಿಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ. ನಿಮಿಷಕ್ಕೊಮ್ಮೆ ಬೆಳಗ್ಗೆ ಎದ್ದು ಏಳೋದು 5 ನಿಮಿಷ ಲೇಟ್ ಆಯ್ತಾ, ನಮ್ಮ ಸಹನೆ ಅಲ್ಲಿ ಕಟ್ಟ ಹೊಡೆದಿರುತ್ತೆ. ಅಯ್ಯಯ್ಯೋ ಅದು ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ, ಮತ್ತೆ ಮನೆಯಿಂದ ಹೊರಡೋದು ಒಂದು ಸ್ವಲ್ಪ ತಡವಾಯ್ತಾ, ಅಥವಾ ಮನೆಗೆ ಯಾರು ಬರಬೇಕಾದವರು ಸರಿಯಾದ ಸಮಯಕ್ಕೆ ಬರಲಿಲ್ವಾ, ಅಥವಾ ಇನ್ನೇನೋ ತಂದುಕೊಡಬೇಕಾಗಿದ್ದ ಕೆಲಸ ಅದರದ್ದು ಆಗಲಿಲ್ವಾ, ನಮ್ಮ ಸಹನೆ ಕಟ್ಟೆ ಹೊಡೆಯುತ್ತೆ. ಇದರ ಜೊತೆಗೆ ನಮ್ಮ ಮನಸ್ಸಿನಂತೆ ಇನ್ನೊಬ್ರು ಕೆಲಸ ಮಾಡಲಿಲ್ವಾ, ಆಗ ಕೂಡ ನಮ್ಮ ಸಹನೆ ಕಟ್ಟೆ ಹೊಡ್ಕೊಳ್ಳುತ್ತೆ. ಅದಕ್ಕೆ ಒಂಥರ ಎಷ್ಟೋ ಸಂದರ್ಭದಲ್ಲಿ ಅನಿಸುತ್ತೆ ಈ ಸಹನೆಗೊಂದು ಕಟ್ಟೆ ಅನ್ನೋದೇ ಇಲ್ವೇನೋ ನಮಗೆ ಅಂತಂದು, ಅಷ್ಟರ ಮಟ್ಟಿಗೆ ನಾವು ಅಶಾಂತರಾಗಿರ್ತೇವೆ. ಇಂಥದ್ದರಲ್ಲಿ ಸಂದರ್ಭದಲ್ಲಿ ಶ್ರೀಮಾತೆಯವರನ್ನ ಅವರ ಜೀವನವನ್ನು ನಾವು ನೋಡುವಾಗ ಕಡೇ ಪಕ್ಷ 10 ಸಂದರ್ಭಗಳಲ್ಲಿ ನಾವು ಸಹನೆ ಕಳ್ಕೊಳ್ಳುವಂತಹ ಸಂದರ್ಭಗಳು ಬಂದಾಗ ಅದರಲ್ಲಿ 2-3ರಲ್ಲೋ ನಾವು ಸಹನೆಯನ್ನು ಉಳಿಸ್ಕೊಂಡ್ವಿ ಅಂತಂದ್ರೂ ಅದರಿಂದ ಆಗಬಹುದಾದಂತಹ ಹಾನಿ, ಆ ಹಾನಿ ವೈಯಕ್ತಿಕವಾಗಾದರೂ ಇರಬಹುದು ಅಥವಾ ನಮ್ಮ ಎದುರಿನವ್ರಿಗಾದರೂ ಇರಬಹುದು, ಆ ಹಾನಿ ಕಡಿಮೆ ಆದರೆ ಅದರ ಪರಿಣಾಮ ಅಂತೂ ಅದು ಎಷ್ಟು ಒಳ್ಳೆಯದಾಗಿ ಆಗಿರುತ್ತೆ ಅಂತ ಅನ್ನೋದ್ರದ್ದು ನಾವು ಗಮನಿಸ್ಕೊಳ್ಬಹುದು. ಈ ಹಿನ್ನೆಲೆಯಲ್ಲಿ ಶ್ರೀಮಾತೆಯವರ ಜೀವನವನ್ನು ಹೀಗೆ ನಾವು ಗಮನಿಸ್ತಾ ಹೋದ್ವಿ ಅಂತಂದರೆ ಇದು ಎಲ್ಲಿಯೂ ರಾಮಕೃಷ್ಣರದ್ದಾದರೆ ಅವರ ಆ ಸಾಧನೆಯ ಒಂದು ಆ ಒಂದು ಪ್ರಖರವಾದ ಆ ಅಲೆಗಳ ಏರಿಳಿತ ನಾವು ಕಾಣ್ತೀವಿ, ಇಳಿತಾ ಇಲ್ಲ, ಆ ಪ್ರಖರವಾದ ಅಲೆಗಳ ಅಬ್ಬರ ಕಾಣ್ತೇವೆ ನಾವು. ಇನ್ನು ವಿವೇಕಾನಂದರ ಜೀವನವನ್ನು ಗಮನಿಸಿದ್ವಿ ಅಂತಂದರೆ ಆ ವಿದ್ವತ್ ಪ್ರಭೆಯನ್ನ ಕಾಣ್ತೇವೆ. ಆದರೆ ಶ್ರೀಮಾತೆಯವರ ಜೀವನದಲ್ಲಿ ಅದೊಂದು ಶೀತಲ ತಂಗಾಳಿ. ಅದು ಯಾರೇ ಹೋದರೂ ಅಲ್ಲಿ ಅದು ಒಂಥರ ಶಾಂತವಾದ ಮನಸ್ಥಿತಿಯನ್ನ ಪಡೆಯುವಂತಹ ಒಂದು ಪ್ರಭೆ ಅವರಲ್ಲಿ, ಆ ಶೀತಲ ಕಿರಣಗಳು. ಪ್ರಭೆ ಇದೆ ಆದರೆ ಶೀತಲ ಕಿರಣ. ಮತ್ತೆ ಅಲ್ಲಿ ಯಾವುದೇ ಸದ್ದು ಗದ್ದಲ ಅನ್ನುವಂಥದ್ದು ಇಲ್ಲ. ಆದರೆ ಅದನ್ನು ನೋಡೋದಕ್ಕೆ ಮಾತ್ರ ನಿಜವಾಗಿಯೂ ನಮಗೆ ಅಂತಃಚಕ್ಷುಗಳು ಬೇಕೇ ಬೇಕಾಗತ್ತೆ. ಇದು ಹೇಗಂದ್ರೆ, ಮತ್ತಿನ್ನೊಮ್ಮೆ ಈ ಸಂದರ್ಭದಲ್ಲಿ ನನಗೆ ಕಗ್ಗದ ಒಂದು ಮಾತು ನೆನಪಾಗತ್ತೆ. ಹೇಳ್ತಾರೆ ಡಿವಿಜಿಯವರು, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡೆ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ, ಈಗಾಗಿರೋದು ಹಾಗೆ. ಶ್ರೀಮಾತೆಯವರು ಬಂದದ್ದು ಸಾಮಾನ್ಯ ರೂಪದಲ್ಲೇ, ಅವರಿದ್ದದ್ದು ಸಂಸಾರಿ ವೇಷದಲ್ಲೇ. ಆದರೆ ಸಂಸಾರಿಯಾಗಿದ್ದರೂ ಅವರ ಬ್ರಹ್ಮಚಾರಿಣಿ, ಶ್ರೀರಾಮಕೃಷ್ಣರು ಗೃಹಸ್ಥರಾಗಿದ್ದರೂ ಸನ್ಯಾಸಿ. ಇದು ನಮಗೆ ಗೊತ್ತಿದ್ದೇ ಇದೆ, ಆ ಮಾತು ಅಲ್ಲಿರಲಿ. ಆದರೆ ಇಲ್ಲಿ ನೋಡುವಾಗ ನಮಗೆ, ಯಾಕಂತಂದರೆ ಅವಳು ತನ್ನ ಅಲೌಕಿಕ ಪ್ರಭೆಯನ್ನ, ಅಲೌಕಿಕ ಸೌಂದರ್ಯವನ್ನ ಮರೆಮಾಚಿ ಬಂದಿದ್ದಾಳೆ ಶಾರದೆ ಈ ಒಂದು ಅವತಾರದಲ್ಲಿ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡೆ. ನಿನಗೆ ವರ ಕೊಡುವುದಕ್ಕಾಗಿ, ನಿನಗೆ ಕೃಪೆ ಮಾಡುವುದಕ್ಕಾಗಿ ಸ್ವಾಮಿ ನಿನ್ನಡೆಗೆ ಬರಬಹುದು. ಮಹಿಮೆ ಕಾಂಬೊಡೆ, ಮಹಿಮೆ ಅಂದರೆ ಮಹಿಮೆ, ಮಹಿಮೆಯನ್ನು ಕಾಣೋದಕ್ಕೋಸ್ಕರ, ಅದಕ್ಕೆ ಮಹಿಮೆಯನ್ನು ನೀನು ಕಾಣಬೇಕು ಅಂದರೆ ನಿನ್ನಲ್ಲಿ ಸಂಸ್ಕಾರ ಇರಬೇಕು. ಮಹಿಮೆ ಮಹಿಮೆಯ ನರಿವುದಂದಂಬರಮ್ಮ, ಕುವೆಂಪುರವರ ಒಂದು ಹಾಡು. ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಈ ಒಂದು ಮಹಿಮೆಯನ್ನ ನಮಗೆ ತೋರಿಸಿಕೊಟ್ಟಂಥವರು ಶ್ರೀರಾಮಕೃಷ್ಣರೇ ಮೊದಲಾಗಿ, ಅವರ ಎಲ್ಲ ನೇರ ಶಿಷ್ಯರು, ನಂತರದ ಎಲ್ಲ ಅವರ ಭಕ್ತರು, ಅವರ ಒಡನಾಟದಲ್ಲಿ ಇದ್ದಂತಹ, ಶ್ರೀಮಾತೆಯವರ ಒಡನಾಟದಲ್ಲಿ ಇದ್ದಂತಹ, ಹತ್ತಿರದಲ್ಲಿ ಇದ್ದಂತಹ ಭಕ್ತರು ಅವರ ಈ ಒಂದು ಅಹೇತುಕ ಕೃಪೆಯನ್ನ ನಮಗೆ ಕಾಣಿಸಿದರೆ, ಅವರು ಹೇಗೆ ನಡ್ಕೊಂಡ್ರು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ರೀತಿಯಲ್ಲಿ ಅವರ ಒಂದು ಮಾರ್ಗದರ್ಶನ ನಮಗೆ ಇತ್ತು ಅಂತ ಅನ್ನುವಂಥದ್ದು. ಹಾಗಂತ ಶ್ರೀರಾಮಕೃಷ್ಣರ ಲೀಲಾ ಸಹಚಾರಣಿಯಾಗಿ ಬಂದದ್ದೇನೋ ಹೌದು ಇದು, ಶ್ರೀಮಾತೆಯವರು ಬಂದದ್ದೇನೋ ಹೌದು, ಅವರ ಸಹಧರ್ಮಿಣಿಯಾಗಿ ಅವರ ಎಲ್ಲ ಒಂದು ಉಪದೇಶಗಳಿರಬಹುದು, ಅವರ ಪ್ರತಿಯೊಂದು ಇದಕ್ಕೂ ಶ್ರೀಮಾತೆಯವರಿಗೆ, ಶ್ರೀರಾಮಕೃಷ್ಣರಿಗೂ ಸ್ವತಃ ಗುರುವಾಗಿದ್ದು, ಅವರೇ ಅವರಿಗೆ ಎಲ್ಲ ಒಂದು ಆಧ್ಯಾತ್ಮಿಕ ಒಂದು ಸಾಧನೆಯನ್ನು ಕಲಿಸಿದ್ದದ್ದಾಗಿರಬಹುದು, ತದನಂತರದಲ್ಲಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಎರೆದಿದ್ದಾಗಿರಬಹುದು, ಇದೆಲ್ಲವುದನ್ನು ಮಾಡಿದ್ದಿರಬಹುದು. ಆದರೆ ಹಾಗಂತ ಎಲ್ಲ ಸಂದರ್ಭದಲ್ಲೂ ಶ್ರೀರಾಮಕೃಷ್ಣರು ಹೇಳಿದ್ದನ್ನು ಶ್ರೀಮಾತೆಯವರು ಚಾಚು ತಪ್ಪದೆ ಒಪ್ಕೊಳ್ತಿದ್ರು ಅಂತ ಏನಲ್ಲ. ಅದು ಆದರೆ ಅದು ಯಾವ ಸಂದರ್ಭ ಅಂದರೆ, ಅದು ಯಾವಾಗ ಅವರ ಆ ಮಾತೃತ್ವಕ್ಕೆ ಅಂತ ಒಂದು ಸವಾಲು ಅನ್ನುವಂತಹ ಪರಿಸ್ಥಿತಿ ಬರ್ತಿತ್ತೋ ಆಗ ಸಿಡಿದದ್ದು ನಿಲ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಏನು ಹಲವಾರು ಸಂದರ್ಭಗಳು, ಅದರಲ್ಲಿ ಒಂದು ಪ್ರಾರಂಭದಲ್ಲಿ ರಾಮಕೃಷ್ಣರು ಶ್ರೀಮಾತೆಯವರು ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗ ಶ್ರೀಮಾತೆಯವರನ್ನ ಆ ವೈರಾಗ್ಯದ ಜೀವನದ ಕಡೆಗೆ ಅವರನ್ನ ತಯಾರು ಮಾಡುವಂತಹ ಒಂದು ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡು ಮಕ್ಕಳು ಅಂತಂದ್ರೆ, ಆ ಮಕ್ಕಳು ಸತ್ತಾಗ ಅನ್ನಪ್ರಾಶನದ ಸಂದರ್ಭದಲ್ಲಿ ಎಲ್ಲ ಒಡವೆಗಳನ್ನೆಲ್ಲ ಹಾಕೊಂಡು ಎಲ್ಲಾ ಸಂತೋಷದಿಂದ ಓಡಾಡಬಹುದು, ಆದರೆ ಅದೇ ಮಗು ಸತ್ತು ಹೋದಾಗ ಎಂತ ದಾರುಣವಾದ ದುಃಖ ಆಗತ್ತೆ. ಈ ರೀತಿ ಮಾತುಗಳಲ್ಲಿ ಅವರ ಮನಸ್ಸನ್ನ ಒಂದು ಸಂಸಾರದಿಂದ ವಿಮುಖ ಮಾಡೋದಿಕ್ಕೆ ಅಂತ ಅವರು ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಒಂದ್ ಎರಡು ಮೂರು ಸಲ ಶ್ರೀಮಾತೆ ಅವರು ಕೇಳ್ತಾರೆ ಇದನ್ನೇ ಮಾತುಗಳನ್ನ ಈ ಸಂದರ್ಭಗಳಲ್ಲಿ. ಅದಾದ ನಂತರ ಒಂದು ದಿವಸ ತಿರುಗಿ ಮತ್ತೆ ಕೇಳ್ತಾರೆ, ಏನು ಹಾಗಾದ್ರೆ ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗತ್ವೇನೋ? ಆಗ ತಕ್ಷಣ ರಾಮಕೃಷ್ಣರು, ಇವತ್ತು ಸರ್ಪದ ಬಾಲನ ತುಳಿದ ಹಾಗಾಯ್ತು ನಾನು ಅಂತ ಅಂತಾರೆ. ಅಂದ್ರೆ ಆ ಮಾತೃತ್ವ ಅನ್ನುವಂಥದ್ರದ್ದು ಬಂದಾಗ ಮತ್ತೆ ಮುಂದುವರೆದು ನಾವು ಇನ್ನೊಂದೆರಡು ಸಂದರ್ಭಗಳನ್ನ ನೋಡಬಹುದಾದ್ರೆ, ತಮ್ಮ ಸನ್ಯಾಸಿ ಶಿಷ್ಯರ ಮತ್ತೆ ಭಕ್ತರ ಒಂದು ಊಟ ಉಪಚಾರದ ಸಂದರ್ಭದಲ್ಲಿ ಅವರಿಗೆ ಇಂತಿಷ್ಟೇ ಆಹಾರ ಕೊಡಬೇಕು ಅಂತ ರಾಮಕೃಷ್ಣರ ಕಟ್ಟಪ್ಪಣೆ. ಆದರೆ ಇದು ಮಾತೆ ಅಮ್ಮನ ಹತ್ರ ಅದೆಲ್ಲ ಲೆಕ್ಕ, ಆ ತರಹದ ಲೆಕ್ಕಕ್ಕೆಲ್ಲ ಅಲ್ಲಿ ಜಾಗ ಇರೋದಿಲ್ಲ, ಹೊಟ್ಟೆ ತುಂಬಿದ್ದ ಲೆಕ್ಕ ಮಾತೆಯವರ ಹತ್ರ. ಅದನ್ನು ಗಮನಿಸಿದಾಗ ಒಂದ್ಸಲ, ನೀನು ಹೀಗಾದ್ರೆ ಅವರ ಆಧ್ಯಾತ್ಮಿಕ ಸಾಧನೆಗೆ ತೊಂದರೆ ಆಗತ್ತೆ ಅಂತನ್ನುವಂತಹ ಆಕ್ಷೇಪನ ಶ್ರೀ ರಾಮಕೃಷ್ಣರು ಮಾಡಿದಾಗ ಶ್ರೀಮಾತೆ ಅವರು ಹೇಳ್ತಾರೆ, ಇದರಲ್ಲಿ ನೀವು ಮಧ್ಯೆ ಬರೋದು ಬೇಡ, ಅವರ ಇದರ ಆಧ್ಯಾತ್ಮಿಕ ಸಾಧನೆಯ ಜವಾಬ್ದಾರಿ ನನಗಿರಲಿ, ನಾನು ಅವರಿಗೆ ಊಟದ ವಿಷಯದಲ್ಲಿ ನಾನು ನೀವು ಹೇಳಿದ್ದನ್ನ ಕೇಳೋದಿಲ್ಲ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಇರಬಹುದು. ಅದಾದ ನಂತರ ಇನ್ನೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಒಬ್ಬ ಹೆಣ್ಣು, ಅಲ್ಲಿನ ಒಂದು ಕಲ್ಕತ್ತೆಯ ಒಬ್ಬ ಹೆಂಗಸು, ಅಂತ ಒಂದು ಏನು ಒಳ್ಳೆಯ ಒಂದು ಹಿನ್ನೆಲೆ ಇರದಂತಹ ಹೆಂಗಸು, ಶ್ರೀಮಾತೆಯವರೊಂದಿಗೆ ಹೆಚ್ಚಿನ ಒಡನಾಟ ಸಲುಗೆ ಇರುತ್ತೆ. ಶ್ರೀಮಾತೆಯವರು ಕೂಡ ಆಕೆಯೊಂದಿಗೆ ಸಲುಗೆಯಿಂದನೇ ಇರ್ತಾರೆ. ಇದಕ್ಕೆ ರಾಮಕೃಷ್ಣರು ಒಮ್ಮೆ ಆಕ್ಷೇಪಣೆ ಮಾಡ್ತಾರೆ, ನೋಡು ಮುಂದೆ ಎಂತೆಂತಹ ಕುಲೀನ ಸ್ತ್ರೀಯರು ಬಂದು ನಿನ್ನಿಂದ ಮಾರ್ಗದರ್ಶನ ಪಡೆಯೋರಿದ್ದಾರೆ, ಅಂಥದ್ರಲ್ಲಿ ನೀನು ಈ ಹೆಂಗಸಿನ ಜೊತೆ ಒಡನಾಡ್ತಾ ಇದೀಯಾ ಅಂತಂದಾಗ ಅವ್ರಿಗೆಲ್ಲರಿಗೂ ಒಂಥರಹದ ಕಸಿಬಿಸಿ ಆಗಬಹುದು, ನೀನು ಈಗಲೇ ಇದನ್ನ ಕಡಿಮೆ ಮಾಡಬೇಕು ಅಥವಾ ಇದನ್ನ ನಿಲ್ಲಿಸಿದ್ರೆ ಒಳ್ಳೆಯದು ಅಂತನ್ನುವಂತಹ ಅಭಿಪ್ರಾಯನ ಶ್ರೀರಾಮಕೃಷ್ಣರು ಹೇಳಿದಾಗ ಅವರು ಸ್ಪಷ್ಟವಾಗಿ ನಿರಾಕರಿಸ್ತಾರೆ, ಇಲ್ಲ ಅವಳು ನನ್ನಲ್ಲಿ ಶರಣಾಗಿ ಬಂದಿದ್ದಾಳೆ, ಇರಬಹುದು ಅವಳ ಹಿನ್ನೆಲೆ ಒಳ್ಳೆಯದಾಗಿಲ್ದಲೇ ಇರಬಹುದು, ಆದರೆ ಈಗ ಅವಳು ನನ್ನ ಹತ್ರ ಮಾ ಅಮ್ಮ ಅಂತ ಬಂದಿದ್ದಾದ್ಮೇಲಿಂದ ನಾನು ಅವಳನ್ನು ನಿರಾಕರಿಸಲಾರೆ. ಚೊಲಗಿ ಇದರಿಂದ ಶ್ರೀರಾಮಕೃಷ್ಣರಿಗೆ ಬಹಳ ಸಂತೋಷನೇ ಆಗುತ್ತೆ, ಯಾಕಂತಂದ್ರೆ ತನ್ನ ಆ ಮಾತೃತ್ವದ ಒಂದು ಹೊಣೆಯನ್ನು ಹೊರೋದಕ್ಕೆ ಶ್ರೀಮಾತೆಯವರು ಪೂರ್ಣ ಸನ್ನದ್ಧರಾಗ್ತಾ ಇದ್ದಾರೆ ಅಂತನ್ನೋದು ಶ್ರೀರಾಮಕೃಷ್ಣರಿಗೆ ಖಾತ್ರಿ ಆಗತ್ತೆ. ಅಂದ್ರೆ ಯಾರೇ ಬಂದರೂ ಅವರನ್ನ ಹಿಂದಕ್ಕೆ ಕಳಿಸದೆ ಪತಿತ ಪಾವನೆ ಅವಳು, ಪತಿತ ಪಾವನೆ ಶಾರದೆ, ಅದು ಈ ಸಂದರ್ಭಗಳು ಕೂಡ ನಾವು ಕಾಣ್ತೀವಿ. ಇಲ್ಲಿ ನಮಗೆ ಕಾಣುವಂಥದ್ದು ಇವತ್ತಿನ ಈ ಒಂದು ಆಧುನಿಕ ಅನ್ನು ಅಂತ ಅಂದ್ಕೊಂಡ್ರೆ ಈ ಒಂದು ಪರಿಸರದಲ್ಲಿ ಸ್ತ್ರೀವಾದ, ಸ್ತ್ರೀ ಶೋಷಣೆ ಈ ತರಹದ ಮಾತುಗಳು ಕೇಳುವಂತಹ ಸಂದರ್ಭದಲ್ಲಿ ಇದು ಖಂಡಿತವಾಗ್ಲೂ ಅವರು ಯಾವುದೇ ಒಂದು ಕಟ್ಟುಪಾಡಿಗೆ ಒಳಗಾಗಿ ಶ್ರೀರಾಮಕೃಷ್ಣರು ಹೇಳಿದ್ದನ್ನೆಲ್ಲ ಕೇಳಿದ್ದು ಅಂತಲ್ಲ, ಎಲ್ಲಿ ತಮ್ಮ ಸ್ವಂತಿಕೆಯನ್ನು ತೋರಿಸಬೇಕಿತ್ತೋ, ತಮ್ಮ ಮಾತೃತ್ವದ ಒಂದು ಇದಕ್ಕೆ ಧಕ್ಕೆ ಬಂದಾಗ ಎಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕಿತ್ತೋ ಖಂಡಿತವಾಗಿ ವ್ಯಕ್ತಪಡಿಸಿದ್ರು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಅಂಶ, ಇದು ಜೀವನದ ನಿರಾಕರಣೆ ಅಲ್ಲ, ಆಧ್ಯಾತ್ಮದ ಸಬಲೀಕರಣ. ಇದು ಈ ಒಂದು ಸಬಲೀಕರಣ ನಮಗೆ ಶ್ರೀಮಾತೆಯವರು ಹೇಗೆ ಮಾಡಿಕೊಳ್ಳಬೇಕು ಅಂತನ್ನುವಂಥದ್ರನ್ನ, ನಮ್ಮ ತನವನ್ನ ಹೇಗೆ ಉಳಿಸಿಕೊಳ್ಳಬೇಕು, ಆದರೆ ಹಾಗಂತ ನಾವು ಕಟುವಾಗಬೇಕು ಅಂತ ಏನು ಇಲ್ಲ ಅಂತನ್ನೋದ್ರದನ್ನ ನಾವು ಅವರು ನಮ್ಮ ಮುಂದೆ ಇಟ್ಟಿದ್ದನ್ನ ನಾವು ಕಾಣ್ತೇವೆ. ಮತ್ತೆ ಈ ತರಹದ ಒಂದು ಆಧ್ಯಾತ್ಮದ ಹಿನ್ನೆಲೆ ಇಲ್ಲ ಅಂತಂದಾಗ ಅದು ಆ ಮಾತೃತ್ವವಾಗ್ಲಿ ಅಥವಾ ಇನ್ಯಾವುದೇ ಕಾರ್ಯವಾಗ್ಲಿ ನಿಸ್ವಾರ್ಥ ಅಂತ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಸ್ವಾರ್ಥ ಅಂತ ಆಗಬೇಕು ನಾವು ಮಾಡುವಂತಹ ಕರ್ಮ ಅಂತಂದ್ರೆ ಅದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ ಅತ್ಯಂತ ಅವಶ್ಯಕ ಅಂತನ್ನೋದನ್ನ ಶ್ರೀಮಾತೆಯವರು ತಮ್ಮ ಜೀವನದ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ನಿವೇದಿತೆ ಕೊನೆಯದಾಗಿ ಉಪಸಂಹಾರ ಮಾಡುವ ಮೊದಲು ನಿವೇದಿತೆ ಒಂದು ಮಾತು ಹೇಳ್ತಾಳೆ ಶ್ರೀಮಾತೆಯವರ ಬಗ್ಗೆ. ಅದು ಮಾತು ಅನ್ನೋದಕ್ಕಿಂತಲೂ ಒಂದು ತರಹದ ಸಂದೇಹ, ಏನು ಇವರು ಪರಂಪರೆಯ ಕೊನೆಯ ವ್ಯಕ್ತಿನೋ ಅಥವಾ ಆಧುನಿಕತೆಯ ಮೊದಲ ವ್ಯಕ್ತಿನೋ ಅಂತನ್ನುವಂಥದ್ದು. ಇವರನ್ನು ನೋಡುವಾಗ, ಶ್ರೀಮಾತೆಯವರ ಜೀವನದಲ್ಲಿ ಬರುವಂತಹ ಹಲವಾರು ಸಂದರ್ಭಗಳನ್ನು ನೋಡುವಾಗ ನಮಗೂ ಈ ಒಂದು ಸಂದೇಹ ಬರದೇ ಇರೋದು. ಇವರು ಆ ಹಿನ್ನೆಲೆಯಿಂದ ಬಂದಂತಹ ಅದರ ಕೊನೆಯ ವ್ಯಕ್ತಿಯಾಗಿ ಮಾತನಾಡ್ತಾ ಇದ್ದಾರೋ ಅಥವಾ ಈ ಆಧುನಿಕ ಅಂತ ನಾವೇನ್ ಕರಿತಾ ಇದ್ದೀವಿ ಇದರ ಮೊದಲನೆಯ ವ್ಯಕ್ತಿಯಾಗಿ ಮಾತನಾಡ್ತಾ ಇದ್ದಾರೋ ಅಥವಾ ಇವೆರಡರ ಸಂಗಮದಲ್ಲಿ ಇವರು ನಿಂತಿದ್ದಾರೋ ಅಂತನ್ನುವಂಥದ್ದು. ಇದಕ್ಕೆ ನನಗನ್ಸಿದ್ದು ಆಮೇಲಿಂದ ಇದಕ್ಕೆ ಉತ್ತರ, ಆದ್ಯಂತರಹಿತೆ ದೇವಿ ಆದ್ಯಾಶಕ್ತೆ ಮಹೇಶ್ವರಿ, ಅವಳಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅವಳು ನಿತ್ಯ ನೂತನೆಯಾದಂತಹ ದೇವಿ ಸರಸ್ವತಿ. ಹಾಗಾಗಿ ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆ, ಧರೆಯದದು ತನ್ನಂದದ ಪ್ರಾಣಿಯೆಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ, ಚರಿಸುತ್ತಿರೆ ಅಂದ್ರೆ ಓಡಾಡ್ತಾ ಇದ್ದಾಗ, ನರನು ಅದರ ಗುರುತನ್ನು ಅರಿಯದೆ ಧರೆಯಲ್ಲಿ ಅದು ತನ್ನದೇ ರೀತಿಯ ಇನ್ಯಾವುದೋ ಒಂದು ಜೀವಿ ಅಂತ ಅಂದುಕೊಂಡು ತನಗೆ ಆಯಾಚಿತವಾಗಿ ದೊರೆತದ್ದನ್ನ ಬಿಡ್ತಾನೆ. ಅಂದ್ರೆ ಅದು ನಮ್ಮ ಅಜ್ಞಾನದಿಂದ ಆಗುವಂಥದ್ದು ಅದು. ಆದರೆ ಶ್ರೀಮಾತೆಯವರ ರೂಪದಲ್ಲಿ ನಮಗೆ ದೊರೆತಿರುವಂತಹ ಈ ಭಾಗ್ಯವನ್ನ, ಈ ಭಗವತ್ ಕರುಣೆಯನ್ನ ಬಿಡದೆ ಅವಳ ಪಾದವನ್ನ ಭದ್ರವಾಗಿ ಹಿಡಿದು ನಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುವಂತಹ ವಿವೇಚನೆಯನ್ನ ತಾಯಿ ಶಾರದೆ ನಮಗೆ ಅನುಗ್ರಹಿಸಲಿ ಎಂದು ಬೇಡುತ್ತಾ ಈ ವಾಕ್ಪುಷ್ಪಗಳನ್ನ ಅವಳ ಚರಣಕ್ಕೆ ಅರ್ಪಿಸ್ತೇನೆ. ಜಯರಾಮಕೃಷ್ಣ ಜೈಮ.